ಇನ್ನು ಅವ್ರು ಬಂದಿಲ್ಲ ಇನ್ನ ಬಿಟ್ಟಿಲ್ಲ ಇನ್ನ
ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದ್ ಆನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮರಿಕೃಂದತೆ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಪಾಪದ ಹರಾಯ ಭಜಕಾರಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸರಸಾ ನಮಃ. ಉಮೇಶಾದ್ಯಾ ಸುರಾವೂಹಂ ಗಿಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇ. ರಾತಸಂಕಲ್ಪ ಗದ್ಯಂ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಬ್ಬ ಮಹಾ ಪವಾಡ ಪುರುಷರಾಗಿ ಒಬ್ಬ ಮಹಾ ತಪಸ್ವಿಗಳಾಗಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೋ ಅಷ್ಟೇ ಪ್ರಮುಖವಾದ ಕಾರ್ಯಗಳನ್ನು ಗ್ರಂಥರಚನೆ ಮೂಲಕ ಮಾಡಿದ್ದಾರೆ. ಆ ಗ್ರಂಥಗಳಲ್ಲೂ ಸಹ ಪರಿಮಳಾದಿ ಉದ್ಗ್ರಂಥಗಳು, ಸಾವಿರಾರು ಪುಟಗಳ ಗ್ರಂಥಗಳು ಪರಿಮಳಾದಿಗಳು. ಪರಿಮಳ, ತತ್ವಪ್ರಕಾಶಿಕ, ಭಾವದೀಪ ಮೊದಲಾದ ಗ್ರಂಥಗಳು ಭಾರಿ ವಿಸ್ತಾರವಾದ ಗ್ರಂಥಗಳಾದರೆ ಈ ಪ್ರಾತಃ ಸಂಕಲ್ಪ ಗದ್ಯ, ಶ್ರೀ ರಾಮಚಾರಿತ್ರ ಮಂಜರಿ, ಶ್ರೀ ಕೃಷ್ಣಚಾರಿತ್ರ ಮಂಜರಿ, ಸರ್ವಸರ್ಪಣ ಗದ್ಯ, ನದಿ ತಾರತಮ್ಯ ಸ್ತೋತ್ರ ಇವೆಲ್ಲ ಭಾಳ ಚಿಕ್ಕ ಗ್ರಂಥಗಳು. ಮಹಾಭಾರತ ತಾತ್ಪರ್ಯ, ಭಾವಸಂಗ್ರಹ ಹೀಗೆಲ್ಲ ಗ್ರಂಥ ಬರೆದಿದ್ದಾರೆ. ಈ ಸಂಕ್ಷೇಪ ವಿಸ್ತಾರಾಭ್ಯಾಮ್ ಹಿ ಪ್ರವದಂತಿ ಮನೀಷಿಣ, ಬಹಳ ವಿಸ್ತಾರವಾಗಿ ಬರಲಿಕ್ಕೆ ಬರೋದು ಒಂದು ಮಹಾತ್ಮರ ಲಕ್ಷಣ, ಬಹಳ ಸಂಕ್ಷಿಪ್ತವಾಗಿ ಬರಲಿಕ್ಕೆ ಬರೋದು ಮಹಾತ್ಮರ ಮತ್ತೊಂದು ಲಕ್ಷಣ. ಅದೆರಡನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಕಾಣ್ತಾ ಇದ್ದೇವೆ. ಇದು ಪ್ರಾತಃ ಸಂಕಲ್ಪ ಗದ್ಯ. ಪ್ರಾತಃ ಸಂಕಲ್ಪ ಗದ್ಯ ಸಾಮಾನ್ಯವಾದ ಅದಕ್ಕರ್ಥ ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಸಂಕಲ್ಪವನ್ನು ತಿಳಿಸಿಕೊಡತಕ್ಕಂಥ ಗದ್ಯ. ಆ ಸಂಕಲ್ಪ ಸಾಮಾನ್ಯ ಗದ್ಯದಲ್ಲೇ ಮಾಡುತ್ತೆ. ಶಿವೇ ಶೋಭನೆಯ ಮೂರ್ತಿ ಅಂತ ಹೇಳುವ ಗದ್ಯದಲ್ಲೇ ಸಂಕಲ್ಪವನ್ನು ಮಾಡುತ್ತೆ. ಆ ಮಾಧ್ಯಮದಲ್ಲೇ ಸಂಕಲ್ಪ ಕ್ರಮವನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ನಮಗೆ ಅಂದ್ಕೊಂಡು ಸಂಕಲ್ಪದ ಬಹಳ ಮುಖ್ಯವಾದ ಅಂಶ ಯಾವುದು? ಶ್ರೀ ಭಾರತೀಯರೋಡ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ಇದೆಲ್ಲ ಮಂತ್ರಗಳಿಗಿರಬೇಕಾದ ಕಾಮನ್. ಯಾವುದೇ ಒಂದು ಸತ್ಕರ್ಮ ಮಾಡಬೇಕಾದರೆ ಅದರ ಮೂಲಭೂತವಾದ ಸಂಕಲ್ಪದ ಅತ್ಯಂತ ಮುಖ್ಯವಾದ ಭಾಗ. ದೇಶ ಕಾಲ ಎಲ್ಲವನ್ನೂ ಹೇಳಬೇಕು. ಅದಾದಮೇಲೆ ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು ಯಾರ ಪ್ರೇರಣೆಯಿಂದ ಮಾಡ್ತೇವೆ ಒಂದು, ಮತ್ತು ಯಾರ ಪ್ರೀತ್ಯರ್ಥವಾಗಿ ಮಾಡ್ತೇವೆ ಅಂತ ಒಂದು, ಮತ್ತು ಎಲ್ಲದನ್ನು ಗುರುಗಳ ಮೂಲಕ ಸಮರ್ಪಣೆ ಮಾಡಬೇಕಾದದ್ದು. ಎಲ್ಲ ಗುರುಗಳ ಹೆಸರು ಹೇಳೋದಕ್ಕೂ ಸಾಧ್ಯ ಇಲ್ಲ. ಬಹಳ ಮುಖ್ಯವಾದ ಮೂಲ ಗುರುಗಳು ಯಾರು ಅಂದರೆ ಶ್ರೀಮದ್ ಆಚಾರ್ಯ, ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಅಂತ ಹೇಳಿರೋದ್ರಿಂದ ಆಚಾರ್ಯರು ಭಾರತೀಯರವಡ ಮುಖ್ಯ ಪ್ರಾಣ. ಅವರ ಅಂತರ್ಗತ ಸಾಕ್ಷಾತ್ ಶ್ರೀ ವಿಷ್ಣು, ಆತನ ಪ್ರೇರಣೆ, ಆತನ ಪ್ರೀತಿ. ಅದಕ್ಕೋಸ್ಕರ ಒಂದು ಕರ್ಮಗಳ ಆಚರಣೆ. ಇಷ್ಟು ಹೇಳಿದ ಮೇಲೆ ಆ ಭಾರತೀಯ ರಮಣ ಅಂದರೆ ಅವರ ವೈಭವ ಏನು, ವಿಷ್ಣುವಿನ ಮಹಿಮೆ ಏನು, ಆ ಪ್ರೀತಿಗೋಸ್ಕರ ಯಾತಕ್ಕೆ ಮಾಡಬೇಕು, ಅದಕ್ಕೆಲ್ಲ ಅರ್ಥ ಹೇಳೋದೇ ಪ್ರಾತಃ ಸಂಕಲ್ಪ ಗದ್ಯದ ಮುಖ್ಯವಾದ ಗುರಿ. ಪ್ರಾತಃ ಸಂಕಲ್ಪ ಗದ್ಯದ ಮುಖ್ಯವಾದಂಥ ಹಿರಿಮೆ ಆ ಮೂರು ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಭಾರತೀಯ ರಮಣ ಯಾರು, ವಿಷ್ಣು ಯಾರು, ನಾವು ಮಾಡ್ತಕ್ಕಂಥ ಕರ್ಮದ ಸ್ವರೂಪ ಏನು, ಆ ಪ್ರೀತಿಗೋಸ್ಕರ ಹೇಗೆ ಮಾಡಬೇಕು, ಇಷ್ಟನ್ನು ತಿಳಿಸ್ತಾ ಇದ್ದಾರೆ. ಅದು ಪ್ರಾರಂಭದಲ್ಲಿ ವಾಯುದೇವರ ಮಹಿಮೆಯಿಂದ ಪ್ರಾರಂಭ ಮಾಡ್ತಾರೆ. ಓಂ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದಿ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಅದಿಷ್ಟೋ ಒಂದು ಪದ. ಆಚಾರ್ಯರು ಎಂಥವರು ಅಂತ ಪ್ರಶ್ನೆ. ಭಾರತೀಯರ್ಮಣ ಎಂಥವರು ಅಂದರೆ ಪ್ರಣವೋಪಾಸಕಾನಾಂ. ಪ್ರಣವ ಅಂದರೆ ಓಂಕಾರ, ಓಂಕಾರವನ್ನು ಉಪಾಸನೆ ಮಾಡತಕ್ಕಂಥವರು. ನಾವು ಇವತ್ತು ಓಂಕಾರ ಅಂದರೆ ಯಾರು ಬೇಕಾದ್ರೂ ಓಂಕಾರ ಹೇಳಬೇಕು ಅಂತ ಆಗ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಓಂಕಾರ ಎಲ್ಲರೂ ಹೇಳ್ತಾರೆ, ತಪ್ಪದು. ಓಂಕಾರ ಹೇಳೋದಕ್ಕೆ ಒಂದು ವಿಶೇಷವಾದ ಪರಿಜ್ಞೆ ಅರ್ಹತೆ ಬೇಕು. ಇಂಜೆಕ್ಷನ್ ಉಟ್ಕೊಳ್ಳೋಕೆ ಯಾರಾದ್ರೂ ಕೊಟ್ಬಿಟ್ರೆ ಗತಿಯರಾಗುತ್ತೆ. ಆಪರೇಷನ್ ಯಾರೋ ಮಾಡೋಕ್ಕಾಗೋದಿಲ್ಲ. ಪ್ರಣವೋಪಾಸನೆ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಪ್ರಣವದ ಸ್ವರೂಪ ಏನು? ಬರೀ ಓಂ ಮತ್ತೆ ಯಾರು ಬೇಕಾದ್ರೆ ಅನ್ಬಹುದು, ಅದರ ಅರ್ಥ ಎಷ್ಟಿದೆ ಗೊತ್ತಾ? ಅದಕ್ಕೆ ಈ ರೀತಿ ತಿಳ್ಕೊಂಡು ಹೇಳ್ತಕ್ಕಂಥವ್ರು ಅಂದರೆ ಆಚಾರ್ಯ ಒಬ್ಬರೇ. ಏನಿದೆ ಓಂಕಾರದೊಳಗೆ ಅಂದರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಓಂಕಾರ ಎಲ್ಲ ಶಬ್ದಗಳ ಅರ್ಥ ಓಂಕಾರ. ಅಶೇಷ ಶಬ್ದಾರ್ಥ, ಅಶೇಷ ಅಂದರೆ ಎಲ್ಲ, ಶಬ್ದ ಅಂದರೆ ಶಬ್ದಗಳಿಗೆ ಅರ್ಥವಾಗಿರ್ತಕ್ಕಂಥ ಓಂಕಾರವನ್ನು ಹೇಳೋರು ಅಂದರೆ ಎಲ್ಲ ಶಬ್ದಗಳ ಅರ್ಥ ಅಂತ ಅನುಸಂಧಾನ ಮಾಡಿಕೊಂಡು ಹೇಳೋರು ಅಂತ ಅರ್ಥ. ಅದಕ್ಕೆ ಸುಮ್ಮನೆ ಓಂ ಮೆಕ್ಯಾನಿಕಲಿ ಓಂ ಅನ್ನೋದು ಬೇರೆ, ಅದು ಅರ್ಥ ಮಾಡಿಕೊಂಡು ಓಂ ಅಂತ ಹೇಳೋದು ಬೇರೆ. ಅದೇ ರೀತಿಯಲ್ಲಿ ಏನದು ಶಬ್ದಗಳು ಯಾವ್ಯಾವುದಿದೆ ಹಾಗಿದ್ರೆ ಶಬ್ದಗಳು ಎರಡು ವಿಧ, ಲೌಕಿಕ ವೈದಿಕ. ಲೌಕಿಕ ಶಬ್ದಗಳು ವೈದಿಕ ಶಬ್ದಗಳು. ಲೌಕಿಕ ಶಬ್ದಗಳು ಅಂದ್ರೇನು? ಲೋಕದಲ್ಲಿ ಪ್ರಸಾದಲ್ಲಿರತಕ್ಕಂಥ ಶಬ್ದಗಳ ಲೌಕಿಕ ಶಬ್ದಗಳು. ಎಲ್ಲ ಭಾಷೆಯ ಶಬ್ದಗಳು, ಎಲ್ಲ ಕಾವ್ಯ ನಾಟಕ ಎಲ್ಲ ಶಬ್ದಗಳು ಅವಿಷ್ಟು ಏನವೋ ಎಲ್ಲ ಲೌಕಿಕ ಶಬ್ದ. ಮಾತಾಡೋ ಎಲ್ಲ ಶಬ್ದಗಳು ಲೌಕಿಕ ಶಬ್ದಗಳೇ. ವೈದಿಕ ವೇದದಲ್ಲಿ ಬರತಕ್ಕಂಥ ಶಬ್ದಗಳ ವೈದಿಕ ಶಬ್ದಗಳು. ಲೌಕಿಕ ಶಬ್ದಗಳು ವೈದಿಕ ಶಬ್ದಗಳು. ಲೌಕಿಕ ವೈದಿಕ ನಾವೇನು ಕೇಳ್ತೀವಿ ಅವರು ಟೆಕ್ನಿಕಲ್ ಲೈಟ್ ಅಂತ ನಾವು ಕರೆಯೋದು ಬೇಡ. ಫಿಸಿಕ್ಸಲ್ಲಿ ಲೈಟ್ ಅಂದರೆ ಬೇರೆ, ಲೈಟ್ ಅಂದರೆ ತನ್ನದೇ ಆದ ಅರ್ಥ ಇದೆ. ನಮಗೆ ಲೈಟ್ ಅಂದರೆ ಎರಡು ಅರ್ಥ, ಲೈಟ್ ಅಂದರೆ ಲೈಟ್ ಹೆವಿ ಲೈಟ್ ಅಂತ ಒಂದು ಅರ್ಥ, ಇನ್ನೊಂದು ಲೈಟ್ ಅಂದರೆ ಬೆಳಕು ಅಂತ ಅಷ್ಟೇ ಅರ್ಥ. ಟೆಕ್ನಿಕಲಿ ನಮಗೆ ಅರ್ಥ ಆಗೋದಿಲ್ಲ. ಆದರೆ ವೈದಿಕ ಪದಗಳೆಲ್ಲ ಏನವೋ ಎಲ್ಲ ಟೆಕ್ನಿಕಲ್ಲು. ಅದಕ್ಕಾಗಿ ಲೌಕಿಕ ವೈದಿಕ ಭೇದ ಈ ರೀತಿ ಎರಡು ಭೇದವಾಗಿರ್ತಕ್ಕಂಥ ಎರಡು ವಿಭಾಗ ಹೊಂದಿರತಕ್ಕಂತಹ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ. ಮತ್ತೆ ಶಬ್ದಗಳು ಎರಡು ವಿಧ, ಲೌಕಿಕ ಶಬ್ದ ವೈದಿಕ ಶಬ್ದ ಅಂತ ಎರಡು ವಿಧ. ಎರಡು ಶಬ್ದಗಳು ಕೂಡ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಮತ್ತೆ ಎರಡು ವಿಧ, ವರ್ಣಾತ್ಮಕ ಶಬ್ದಗಳು ಧ್ವನ್ಯಾತ್ಮಕ ಶಬ್ದಗಳು. ವರ್ಣಾತ್ಮಕ ಶಬ್ದಗಳು ಅಂದ್ರೇನು? ಈ ರಾಮ ಕೃಷ್ಣ ಮೊದಲಾದ ಪದಗಳೆಲ್ಲ ಏನು ಅಕ್ಷರ ರೂಪದಲ್ಲಿದ್ದೇ ಅಲ್ಲ, ವರ್ಣಾತ್ಮಕನೇ ಅಕ್ಷರ ರೂಪ. ನಾ ಹೇಳಿದ್ದೀನಿ ಫಿಗರ್ಸ್ ಇನ್ ವರ್ಡ್ಸ್ ಅಂತ ಬರಿತೀವಲ್ಲ, ಅಡ್ರೆಸ್ ಬರೀಬೇಕು, ಎರಡು ಬರೀತೇವೆ, ಫಿಗರ್ಸ್ ವರ್ಡ್ಸ್. ಸಂಖ್ಯಾವಾಚಕ ಬೇರೆ, ಇದು ಬೇರೆ. ಅದೇ ರೀತಿಯಲ್ಲಿ ಅಕ್ಷರಾತ್ಮಕವಾದ ಪದಗಳು ಬೇರೆ, ಧ್ವನಿಗಳು ಬೇರೆ. ಬರೀ ಹೀಗಂದ ಧ್ವನಿ ಥಟ್ ಬಂದ ಶಬ್ದ ಆಯಿತು, ಬಾಂಬ್ ಹಾಕಿದ ಶಬ್ದ ಬಂತು, ಅವೆಲ್ಲ ಏನವು ಧ್ವನ್ಯಾತ್ಮಕ. ಎಲ್ಲ ವಾದ್ಯಗಳೆಲ್ಲ ಏನವು ಧ್ವನ್ಯಾತ್ಮಕ. ವೋಕಲ್ಲೆಲ್ಲ ಏನದು ವರ್ಣಾತ್ಮಕ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ವರ್ಣಾತ್ಮಕ ಮತ್ತು ಧ್ವನ್ಯಾತ್ಮಕ ಅಂತ ಎರಡು ವಿಧ, ಲೌಕಿಕ ವೈದಿಕ ಅಂತ ಎರಡು ವಿಧ, ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಎರಡು ವಿಧ. ಇಂಥ ಎಲ್ಲ ಶಬ್ದಗಳಿಗೆ ಮುಖ್ಯ ಅರ್ಥ ಯಾವುದು ಅಂದರೆ ಓಂ. ಓಂನಲ್ಲಿ ಎಲ್ಲ ಅರ್ಥ ಬಂದೋಗಿದೆ ಅಂತ ಹೇಳಿಬಿಡ್ತಾರೆ. ಈ ರೀತಿ ತಿಳ್ಕೊಂಡು ಹೇಳೋದು ಅಂದರೆ ಎಷ್ಟು ಆಶ್ಚರ್ಯ. ಅಶೇಷ ಶಬ್ದಾರ್ಥ, ಋಗಾದಿ ಸರ್ವವೇದಾರ್ಥ. ಆಮೇಲೆ ಋಗಾದಿ ಎಲ್ಲ ವೇದಗಳ ಅರ್ಥವೂ ಕೂಡ ಏನೋ ಓಂಕಾರ. ಓಂ ಪ್ರಣವ ಸರ್ವವೇದೇಶು ಭಗವದ್ಗೀತೆಯಲ್ಲೇ ಬಂದಿದೆ. ಒಂದು ಪ್ರಣವ ಹೇಳಿದರೆ ಏನಾಗುತ್ತೆ ಅಂತ ಎಲ್ಲ ವೇದಗಳು ಉಚ್ಚಾರಣೆ ಮಾಡಿದಾಗುತ್ತೆ. ಅದು ಗಾಯತ್ರಿ ಮಂತ್ರದಲ್ಲಿ ಏನು ಸೇರಿಕೊಂಡಿದೆ? ಪ್ರಣವನೂ ಇದೆ. ಸೊ ಓಂ ಮತ್ತು ಗಾಯತ್ರಿ ಮಂತ್ರ ಹೇಳಿ ಎಲ್ಲ ವೇದಗಳನ್ನು ಶಾರ್ಟಾಗಿ ಉಚ್ಚಾರಣೆ ಮಾಡಿದಂತಹ ಒಂದು ಪುಣ್ಯ ಬರುತ್ತೆ. ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ, ಋಗಾದಿ ಸರ್ವವೇದಾರ್ಥ, ವಿಷ್ಣು ಮಂತ್ರಾರ್ಥ. ವಿಷ್ಣು ಮಂತ್ರ ಅಂಬದು ಯಾವುದು? ವಿಷ್ಣು ಶಬ್ದ ಮಂತ್ರಾರ್ಥ ಶಬ್ದಕ್ಕೆ ಎರಡು ಅರ್ಥ. ಎಲ್ಲ ವಿಷ್ಣು ಮಂತ್ರಗಳು ಅಂತ ಒಂದು ಅರ್ಥ. ಇನ್ನು ಓಂ ವಿಷ್ಣವೇ ನಮಃ ಓಂ, ಅದೊಂದು ವಿಷ್ಣು ಮಂತ್ರ. ಆ ವಿಷ್ಣು ಮಂತ್ರದ ಅರ್ಥವಾಗಿರತಕ್ಕಂತಹ ಪುರುಷ ಸೂಕ್ತಾರ್ಥ, ಪುರುಷ ಸೂಕ್ತದ ಅರ್ಥವಾಗಿರತಕ್ಕಂತಹ ಅಂದರೆ ಓಂಕಾರದಲ್ಲಿ ಏನಿದೆ ಪುರುಷ ಸೂಕ್ತ ಎಲ್ಲ ಅರ್ಥನೂ ಸೇರಿಕೊಂಡಿದೆ. ಎಲ್ಲ ಅರ್ಥ ಜನರಲ್ ಆಗಿರೋದು ಬೇರೆ, ಸ್ಪೆಸಿಫಿಕ್ ಆಗಿರೋದು ಬೇರೆ. ಪುರುಷ ಸೂಕ್ತಾರ್ಥ, ಗಾಯತ್ರಿ ಅರ್ಥ. ಗಾಯತ್ರಿ ಮಂತ್ರದ ಅರ್ಥ ಎಲ್ಲಿದೆ? ಓಂಕಾರದಲ್ಲಿದೆ. ಓಂ ಭೂ ಭುವಸ್ವಃ, ಭೂ ಹೊಂಬು ತತ್ಸವಿತುಹು ವರೇಣ್ಯಂ ಅಂತಾಯಿತು. ಭೂ ಅನ್ನೋದು ಭರ್ಗೋ ದೇವಸ್ಯ ಧೀಮಹಿ ಆಯಿತು. ಸ್ವಹ ಅನ್ನೋದು ಧಿಯೋಯೋನ ಪ್ರಚೋದಯ ಅಂತಾಯಿತು. ಆ ಮೂರು ಕೂಡ ಭೂಹು ಭುವಾ ಸ್ವಹ, ಓಂಕಾರ ಅಂದ್ರೆ ಮೂ ಆಯಿತು, ಮೂರು ಭೂಹು ಭುವಃ ಸ್ವಹ. ಈ ರೀತಿ ಅರ್ಥ ಮಾಡಿಕೊಂಡಾಗ ಗಾಯತ್ರಿ ಅರ್ಥ, ಪುರುಷ ಸೂಕ್ತಾರ್ಥ, ಗಾಯತ್ರಿ ಅರ್ಥ, ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದಿ ಅಷ್ಟಾಕ್ಷರ ಅರ್ಥ. ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ, ದ್ವಾದಶಾಕ್ಷರ ಮಂತ್ರ. ಅದರಲ್ಲಿ ಮೊದಲ ಎಂಟು, ಕೊನೆ ನಾಲ್ಕು. ಮೊದಲ ನಾಲ್ಕು, ಕೊನೆಗೆಟ್ಟು, ಎರಡು ರೀತಿ ಬೇಕಾದ್ರೆ ವಿಭಾಗ ಮಾಡಬಹುದು. ಎರಡಕ್ಕೂ ಅರ್ಥ ಮತ್ತೆ ನಾರಾಯಣನೇ. ಅಂದರೆ ಮಂತ್ರದ ಒಟ್ಟರ್ಥ ಅಷ್ಟೇ ಅಲ್ಲ, ಮಂತ್ರದ ಯಾವ ಅಕ್ಷರ ತಗೊಂಡ್ರು ಕೂಡ ಯಾರನ್ನು ಹೇಳುತ್ತೆ ಮತ್ತೆ ಅದು ನಾರಾಯಣನೇ ಹೇಳ್ತಾ ಇದೆ. ಉದ್ದೇಶ ಮಾಡಿ ಹೌದು. ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದಿ ಅಷ್ಟಾಕ್ಷರ ಅರ್ಥ ಶ್ರೀಮನ್ ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರ ಓಂ ನಮೋ ಭಗವತೇ ವಾಸುದೇವಾಯ ದ್ವಾದಶಾಕ್ಷರ ಓ ವಿಷ್ಣವೇ ನಮಃ ಷಡಕ್ಷರ ಇದು ದ್ವಾದಶಾಕ್ಷರ ಮೂರು ನಮಗೆ ಗೊತ್ತಿರಬೇಕು ಸ್ನಾನ ಕಾಲಕ್ಕೆ ಮೊದಲನೇ ಮುಳುಗು ಹಾಕ್ಬೇಕಾದ್ರೆ ಓಂ ನಮೋ ಭಗವತೇ ವಾಸುದೇವಾಯ ಎರಡನೇದಕ್ಕೆ ಓಂ ನಮೋ ನಾರಾಯಣಾಯ ಮೂರನೇದಕ್ಕೆ ಓ ವಿಷ್ಣವೇ ನಮಃ ಅದ್ರ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಮಂತ್ರ ಹೌದು ಅದೇ ಹೇಳಿದ್ದವ ಅಲ್ಲ ಆದಿ ಮೊದಲೇ ಹೇಳ್ತು ಅದು ಆದಿ ಹೇಳಿದಳ ಆದಿ ಅಷ್ಟ ಓಂ ನಮೋ ಭಗವತೇ ವಾ ಸುದೇವಾಯ ಬಿಟ್ಟು ಆ ರೀತಿ ಆದಿ ಅಷ್ಟಾಕ್ಷರ ಅರ್ಥ ಶ್ರೀಮನ್ ನಾರಾಯಣ ಅಷ್ಟಾಕ್ಷರ ಮಂತ್ರ ಅರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆಮೇಲೆ ಅಂತ್ಯ ಚತುರಕ್ಷರ ಅರ್ಥ ಮೊದಲೇ ಎಂಟರ್ ಅಕ್ಷರದ ಅರ್ಥನೂ ಅವನೇ ಕೊನೆಯ ನಾಲ್ಕಕ್ಷರದ ಅರ್ಥನೂ ಅವನೇ ಆಮೇಲೆ ವ್ಯಾಹೃತ್ಯರ್ಥ ಭೂಹು ಭುವಃ ಸ್ವಃ ವ್ಯಾಹೃತಿಗಳು ಮೂರು ಇನ್ನೊಂದು ಕ್ರಮದಲ್ಲಿ ವ್ಯಾಹೃತಿಗಳು ನಾಲ್ಕು ಭೂಹು ಭುವಃ ಸ್ವಃ ಭೂರ್ಭುವ ಸ್ವಃ ಈ ರೀತಿ ನಾಲ್ಕು ವ್ಯಾಹೃತಿಗಳಂದ್ರೂ ಸರಿ ಮೂರು ವ್ಯಾಹೃತಿಗಳಂದ್ರೂ ಸರಿ ಏನೋ ಚತುರ್ ಕೊನೆ ನಾಲ್ಕಕ್ಷರ ಸುದೇವಾಯ ಸುದೇವ ಮೊದಲು ಓಂ ನಮೋ ಭಗವತೇ ವಾ ಸುದೇವಾಯ ಸುದೇವಾಯ ಎಂಬುದು ದೇವರಿಗೆ ಅನ್ವಯ ಸುದೇವ ಅವನೇ ವಾಸುದೇವಾಯ ಅಲ್ಲೂ ಕೂಡ ಪರಮಾತ್ಮನೇ ಹೀಗೆ ಅದೇ ರೀ ಬಂದ್ರೆ ಯಾವುದೇ ಅಕ್ಷರ ಯಾವ ಕ್ರಮದಲ್ಲಿ ತಗೊಂಡ್ರು ಯಾರು ನಡೆಸ್ತದ ದೇವರನ್ನೇ ಹೇಳು ಬೇರೆ ದಾರಿ ಇಲ್ಲ ಇದು ಇಂಥ ಮಾತೃಕಾ ಮಂತ್ರ ಚತುರಕ್ಷರ ಅರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರ ಅರ್ಥ ಮಾತೃಕಗಳಂದ್ರೆ 50 ಪ್ಲಸ್ 1 51 ಅಜ ಆನಂದ ಇಂದ್ರ ಈಶಾ ಉಗ್ರ ಊರ್ಜ ಋತಂಭರ ವರ್ಣಮಾಲೆ ಹೇಳ್ತೀವಲ್ಲ ಆ ರೀತಿ 50 ಅಕ್ಷರ ಪ್ಲಸ್ ಕ್ಷ ಕ್ಷ ಎಂಬುದು 51ನೇದು ನೃಸಿಂಹ ಕ್ಷಸ್ಯ ದೇವತಾ ಅಂತ ಹೇಳ್ತಾರೆ ಹೀಗೆ 51 ಅಕ್ಷರಗಳ ಅರ್ಥ ಕೂಡ ಯಾರು ನಾರಾಯಣ ಆ ಅಂದರೆ ಅಜ ಆನಂದ ಎಲ್ಲ ದೇವರ ಹೆಸರುಗಳೇ ಈ ಎಲ್ಲ ದೇವರ ಹೆಸರು ಒಂದು ರಾಮ ಅಂತ ಪದ ಇದೆ ರಾ ಅಂದರೆ ನಾರಾಯಣ ಆ ಅಂದರೆ ನಾರಾಯಣ ಮಾ ಅಂದರೆ ನಾರಾಯಣ ಸೊ ರಾಮ ಅಂದ್ರೆ ನಾರಾಯಣ ಮತ್ತೆ ಎಲ್ಲ ದೃಷ್ಟಿಯಿಂದ ದೇವ್ರ ಮಹಿಮೆ ಎಷ್ಟಾಯ್ತು ಈಗ ಪ್ರತಿಯೊಂದು ಕಡಲ್ಲೂ ಕೂಡ ದೇವ್ರ ಮಹಿಮೆ ಬರಲೇಬೇಕು ಮಾತೃಕಾ ಮಂತ್ರಾರ್ಥ ಇಂಥ ಪ್ರಣವೋಪಾಸಕಾನ ಈ ರೀತಿ ಪ್ರಣವವನ್ನು ಉಪಾಸನೆ ಮಾಡತಕ್ಕಂತಹ ಆದ್ದರಿಂದ ಅವರೊಬ್ಬರೇ ಈ ರೀತಿ ಉಪಾಸನೆ ಮಾಡಲಿಕ್ಕೆ ಬರೋದು ಉಳಿದವರಿಗೆಲ್ಲ ಅದು ಸಾಧ್ಯವಾಗೋದಿಲ್ಲ ಸಾಮಾನ್ಯತ ಓಂಕಾರ ಬೇರೆ ಅದರ ಅರ್ಥವನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋದು ಬೇರೆ ಪೂರ್ಣ ತಿಳ್ಕೊಳ್ಳೋದು ಬೇರೆ ಅಷ್ಟು ಶಕ್ತಿ ಇರತಕ್ಕಂಥವರು ಶ್ರೀಮದ್ ಆಚಾರ್ಯರು ಅಂಥವರು ನಮ್ಮ ಗುರುಗಳು ಅಂತ ಹೇಳೋದು ಇದೆಲ್ಲ ಅವ್ರಿಗೆ ಅಬ್ಜೆಕ್ಟಿವ್ಸ್ ಇಂಥ ಪ್ರಣವೋಪಾಸಕಾನ ಎರಡನೇದು ಯಾತಕ್ಕೆ ಹೇಳ್ತಾರೆ ಅಂದರೆ ಮಂತ್ರ ಇಡಿಯಾಗಿಯೂ ದೇವ್ರನ್ನ ಹೇಳುತ್ತೆ ಅದ್ರ ಪಾರ್ಟ್ಸಲ್ಲೂ ದೇವ್ರನ್ನ ಹೇಳುತ್ತೆ ಎರಡು ಅಲ್ಲ ಯಾತಕ್ಕೆ ಮಾಡಿ ಒಂದು ಉಪಲಕ್ಷಣ ಅದು ಆ ರೀತಿ ಯಾವುದನ್ನು ತಗೊಂಡ್ರೆ ಹಾಗೇನೆ ಮತ್ತೆ ಉಪಲಕ್ಷಣ ಅಂತ ಒಂದು ಮಂತ್ರಕ್ಕೆ ಹೇಳಿದ್ರೆ ಏನು ಮಾಡೋದು ಬಿಡೋದಕ್ಕೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡೋದು ಇದರಲ್ಲಿ ಏನಾಗುತ್ತೆ ಒಟ್ಟು ಮಂತ್ರ ದೇವ್ರನ್ನ ಹೇಳುತ್ತೆ ಪಾದಶ ಬೇರೆ ಹೇಳುತ್ತೆ ಉದಾಹರಣೆಗೆ ಓಂ ಶ್ರೀ ಏನು ಹೇಳ್ತೀವಿ ಶ್ರೀ ಮಧ್ವಾಯನಮ ಅಂತ ಹೇಳಿ ತಿಳ್ಕೊಂಡು ಓಂ ಶ್ರೀ ಜೈತೀರ್ಥಾಯನಮ ಅಂತ ತಿಳ್ಕೊಂಡು ಓಂ ಜಯತೀರ್ಥನ ಹೇಳೋದಿಲ್ಲ ಅದು ನಾರಾಯಣನ ಹೇಳೋದು ಎಲ್ಲ ಆದರೆ ಉಳಿದದ್ದು ಅವ್ರನ್ನ ಹೇಳುತ್ತೆ ಇದು ಹಾಗಲ್ಲ ಎಲ್ಲದೂ ದೇವ್ರನ್ನ ಹೇಳೋದು ಈ ರೀತಿ ತಿಳ್ಕೊಂಡಾಗ ಏನಾಯ್ತಾಗ ಎಲ್ಲ ಮಂತ್ರಗಳು ಯಾವಾಗಲೂ ಎಲ್ಲ ದೇವ್ರನ್ನ ಹೇಳೋದು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಏನು ಮಾಡಿಬಿಟ್ರು ಆದಿ 8 ತೊಗೊಂಡ್ರು ಕೊನೆ 4 ತೊಗೊಂಡ್ರು ಅಥವಾ ಮೊದಲೇ 2 ತೊಗೊಂಡು ಕೊನೆ 10 ತೊಗೊಂಡ್ರು 1 ತೊಗೊಂಡು 11 ತೊಗೊಂಡ್ರು ಯಾವ ರೀತಿ ತೊಗೊಂಡ್ರು ಆ ರೀತಿ 8 ಯಾತ್ರಿಗೆ ತೊಗೊಂಡು ಯೂನಿಟ್ ಮಾಡ್ಕೊಳ್ಳೋಕೆ ಸೃಷ್ಟಿಯಾದ ಅಷ್ಟಕರ್ತರು ಅಂತ ಹೇಳೋದಕ್ಕೋಸ್ಕರ ಮತ್ತು ಓಂಕಾರದ ಪ್ರಧಾನ ಅಕ್ಷರಗಳೆಷ್ಟು 8 ಅಂತ ಕರೆಯೋದು ಆ ಉಮ 3 ಆಮೇಲೆ 8 ಆಮೇಲೆ ಇನ್ಫೈನೈಟ್ ಸೊ ಅದೆಲ್ಲ ಹೇಳೋದಕ್ಕೋಸ್ಕರ ದೃಷ್ಟಾಂತ ಕೊಟ್ಟರು ಅಷ್ಟೇ ಉಪಲಕ್ಷಣೆಯ ಎಲ್ಲ ಮಂತ್ರಗಳು ಒಟ್ಟಾಗಿ ದೇವರನ್ನ ಹೇಳುತ್ತೆ ಪಾರ್ಟ್ಸ್ ಆಗಿ ದೇವ್ರನ್ನ ಹೇಳುತ್ತೆ ಮನೆ ಯಾರು ಡಿಪೆಂಡ್ ಯಾರದು ಅಂತ ಕೇಳಿದರು ರೂಮ್ ಯಾರದು ಅಂತ ಕೇಳಿದರೆ ಹಾಗೋ ಹಾಗೆ ಒಂದು ಮನೆ ಯಾರ್ದಾಗಿರುತ್ತೆ ರೂಮ್ ಯಾರ್ದಾಗಿರುತ್ತೆ ಅವರ ಹಾಸ್ಟೆಲ್ಗಳಲ್ಲಿ ರೂಮ್ ಬೇರೆ ಬೇರೆದಾಗಿರುತ್ತೆ ಓನರ್ಶಿಪ್ ಒಬ್ಬರದ ಆದ್ರೂ ಕೂಡ ಬೇರೆ ಬೇರೆ ದೇವ್ರದ್ದು ಆಗಲ್ಲ ಎಲ್ಲವರು ದೇವರದೇ ಆ ಒಂದು ವೈಭವ ಹೇಳೋದಕ್ಕೋಸ್ಕರ ಒಂದು ದೃಷ್ಟಾಂತ ಕೊಟ್ಟರು ಅಷ್ಟೇ ಹೌದು ಯಾರನ್ನು ತಗೊಂಡ್ರು ಓಂ ದೇವ್ರನ್ನ ಹೇಳೋದು ಬೇರೆಯವ್ರನ್ನ ಹೇಳೋದಿಲ್ಲ ಓಂ ಅದು ಗೊತ್ತಾಯ್ತಾ ಓಂ ಕೋಡ್ ವರ್ಡ್ ಇದ್ದಾಗ ಇಲ್ಲರೂ ಮಂತ್ರ ಓಪನ್ ಆಗೋದಿಲ್ಲ ಅಂತ ಅರ್ಥ ಓಂ ಹೇಳೋದಕ್ಕೆ ಬಿದ್ದು ಮಂತ್ರ ಓಪನ್ ಆಗೋದಿಲ್ಲ ತಿಳಿದವ್ರು ಕಂಪ್ಲೀಟ್ ಅಷ್ಟು ಸ್ಟಾರ್ಟ್ ಮಾಡೋಕೆ ಹೊರಟುಬಿಟ್ರಿ ನೀವು ಇದೇ ಆಗ್ತೋದ್ರೆ ಆಗೋ ಹಾಗೆ ತಿಳಿತಾ ಅದಕ್ಕೆ ತತ್ರ ತತ್ರ ಸ್ಥಿತು ತತ್ರ ಸರ್ವೇಷು ಮಂತ್ರೇಷು ವಾಚ್ಯ ತಾರೇಣ ಕೇಶವ ಆಚಾರ್ಯರ ಮಾತು ಎಲ್ಲ ಮಂತ್ರಗಳಲ್ಲೂ ಕೂಡ ಓಂಕಾರದಿಂದ ವಾಚ್ಯ ಯಾರು ನಾರಾಯಣ ಅದಕ್ಕೆ ವಿಷ್ಣು ಸಹ ಏನಂತ ಬರುತ್ತೆ ಅಶೋಕಃ ತಾರಣ ತಾರಃ ತಾರ ಅಂದರೆ ಓಂಕಾರ ಸೊ ಓಂಕಾರ ಅಂದರೆ ನಾರಾಯಣನೇ ಇದೆಲ್ಲ ತಿಳ್ಕೊಂಡ್ರೆ ಒಂದು ಓಂಕಾರದ ಅರ್ಥ ಎಷ್ಟಿದೆಯೋ ಒಂದಕ್ಕೆ ವಾರಬೇಕು ರಾಜಿತ್ಯಕ್ಕೆ ಹೇಳಿಕೊಟ್ರೆ ತಂತ್ರ ಸಾರಿ ಎಲ್ಲ ಇವಾಗ ಮಾಡ್ತಾ ಹೋಗ್ತಾರೆ 8 ಅಕ್ಷರ ಯಾವುದು ಆ ಹಿಂದೆ ಏನೇ ಮತ್ತು ಒಂದೊಂದು ಅಕ್ಷರ ಯಾವ್ಯಾವ ಇದರಿಂದ ಅಕಾರ ಮೊದಲೇ ಇದೆ ಗೊತ್ತಾಯ್ತು ಅದರಿಂದ ಯಾವ್ಯಾವ ವರ್ಣಗಳು ಬಂದವು ಆಮೇಲೆ ಮುಂದೆ ಆವರಣಗಳು ಬಂದು ಎಲ್ಲ ವ್ಯಂಜನಗಳಿಂದ ಸ್ವರಗಳೇ ಆಗಿ ಬಂದವು, ಅದರಲ್ಲಿ ಒಂದೊಂದು ವರ್ಗ ಇಲ್ಲಿಂದ ಬಂತು, ಅದೆಲ್ಲ ಹೇಳ್ತಾ ಹೋಗ್ತಾರೆ. ಹೌದು ಹೌದು, ಅಷ್ಟು ಅಡಿಗೆ ಆ ರೀತಿ ತಿಳ್ಕೊಂಡು ಹೇಳೋದು ಅವ್ರು. ನಾವು ಓಂ ಬಾಯಲಂದು ಬಿಡುವ ದೊಡ್ಡದಲ್ಲ, ಆದ್ರೆ ಓಂ ಇಷ್ಟೆಲ್ಲ ತಿಳ್ಕೊಂಡು ಹೇಳ್ಬೇಕಾದ್ರೆ ಏನದು ಆಚಾರ್ಯ ಮಾತ್ರ ಸಾಧ್ಯ. ಇವತ್ತು ಕೆಮಿಸ್ಟ್ರಿ ಲ್ಯಾಬ್ ಹೋಗ್ತಾನೆ, ಕಣ್ಣಿಗೆಲ್ಲ ಕಾಣುತ್ತೆ, ಅರ್ಥ ಆಗ್ಬೇಕಾರೆ ಯಾವ ಯಾವ ಸಿಟಿ ಏನು ಯಾರಿಗೆ ಗೊತ್ತ ಅದ್ರೊಳಗೆ, ಅದ್ರ ಕಾನ್ಸಂಟ್ರೇಟ್ ಯಾವುದು ಇದ್ಯಾವುದು ಎಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ. ಅದೇ ಯೋಚನೆ ಮಾಡಿದರೆ ನೋಡೋದಕ್ಕೂ ಬರೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಒಂದೇ ವಿಶೇಷಣ ಇದು ಆಚಾರ್ಯರ ಮಹಿಮೆ. ಒಟ್ಟು ಶಾರ್ಟೆಸ್ಟ್ ಫಾರಂ ಏನೋದಕ್ಕೆ ಪ್ರಣವೋಪಾಸ ಕಾನಾಂ ಎಕ್ಸ್ಪ್ರೆಸ್. ಪ್ರಣವದ ಅರ್ಥ ಏನು, ಇಷ್ಟು ಕೂಡ ಪ್ರಣವತ್ತು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವಭೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದಿ ಅಷ್ಟಾಕ್ಷರಾರ್ಥ ಶ್ರೀಮನ್ ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ. ಆಮೇಲೆ ಇನ್ನೆಂಥವರು ಶ್ರೀಮದಾಚಾರ್ಯರು, ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ, ಪಾಪಗಳಿಂದ ಅವಿದ್ಧರು. ಯಾವ ಪಾಪನೂ ಆಚಾರ್ಯ ಮುಟ್ಟಕ್ಕಾಗೋದಿಲ್ಲ, ಗೊತ್ತಾಯ್ತಾ, ಎಲ್ಲ ಪಾಪಗಳ ಪ್ರೂಫ್ ಅವರು. ಆಮೇಲೆ ದೈತ್ಯ ಪೂಗಾವಿದ್ಧ, ಎಲ್ಲ ದೈತ್ಯರು ಒಬ್ಬೊಬ್ರು ಬಂದರೂ ಅಷ್ಟೇ, ಪೂಗ ಅಂದ್ರೆ ಗುಂಪು, ಗ್ರೂಪಲ್ಲಿ ಬಂದರೂ ಅಷ್ಟೇ ಆಚಾರ್ಯ ಮುಂದೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಆಖಣಾಶ್ವಸಮ ಅಂತವ್ರ ಹೆಸರು. ಒಬ್ಬೊಬ್ರು ಬಂದರೂ ಅಷ್ಟೇ, ಎಲ್ಲರೂ ಬಂದರೂ ಅಷ್ಟೇ, ಕೆಲವು ಒಬ್ಬೊಬ್ರು ಅಂದರೆ ಗೆಲ್ತಾರೆ. ಒಟ್ಟಿಗೆ ಬಂದರೆ 11 ಜನ ಒಟ್ಟಿಗೆ ಬೋಲ್ ಮಾಡಿ ಗತಿ, ಒಬ್ಬೊಬ್ರು ಬೋಲ್ ಮಾಡಿದರೆ ಒಟ್ಟಾಗ್ತಿರುತ್ತೆ. ಎಲ್ರಿಗೆ ಒಟ್ಟಿಗೆ 11 ಬಾಲ್ ಎಸ್ಬಿಟ್ರೆ ಎಲ್ಲ ಯಾರೇ ಒಂದು ಬಾರಿಗೆ ಹೋಗ್ತಾರೆ ಹುಡುಗರು ಕೂಡ. ಆಚಾರ ಹಾಗಲ್ಲ, ಯಾರೇ ಎಷ್ಟೇ ಮಾಡಲಿ ಏನು ಮಾಡ್ತಾರೆ ಅವರು, ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ. ಅದಕ್ಕೇನೆ ಮಣಿಮಂತ ಮೊದಲಾದವರು ಎಷ್ಟು ಜನ ಇದ್ರು, ಅವರು ಪದ್ಮತ್ರಯಂ ನೆರಳದ ಉದ್ಧತ ರಕ್ಷಸಾನ. ಆಚಾರ ಭೀಮಸೇಂದ್ರ ಒಬ್ಬರೇ, ರಾಕ್ಷಸರು ಗುಂಪೆಷ್ಟಿತ್ತು, ಕೋಟಿ ಕೋಟಿ ಇತ್ತು, ಒಬ್ಬರೇ ಹೊಡೆದಾಕಿದ್ರು ಅಷ್ಟು ಜನ. ಇನ್ನೊಂದು ಕಡೆ ಹೋದಾಗ 1,00,000 ಇದ್ರು, ಅವ್ರನ್ನ ಹೊಡೆದಾಕಿದ್ರು. ಆಮೇಲೆ ಅಷ್ಟು ಬಹುಕ್ಷ ಹೆಣ್ಣೆ ನೀ ಕಣ ಇದೀ 11 ಠೇವಣಿಯಲ್ಲಿ ಇಸ್ಕೊಂಡಿದ್ದು ಯಾರೋ ಆ 7 ಠೇವಣಿ ಭೀಮಸೇಂದ್ರ ಒಬ್ಬರೇ. ಅದು ಒಬ್ಬ ಒಂದೊಂದ್ಸತ್ ಕೊಲ್ಲೋದು ಬೇರೆ, ಒಟ್ಟಿಗೆ ಬಂದರೂ ಕೊಲ್ಲೋದು ಬೇರೆ. ಅದಕ್ಕಾಗಿ ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಅವಿವಿದ್ಧ ಅವಿದ್ಧ, ದೈತ್ಯರಿಂದ ಹೊಡೆಯಲ್ಪಡದೇ ಇರತಕ್ಕಂತಹ, ಪಾಪಗಳಿಂದ ಹೊಡೆಯಲ್ಪಡದೇ ಇರತಕ್ಕಂತಹ ಅಂತ ಅರ್ಥ. ಶ್ರೀ ವಿಷ್ಣು ಭಕ್ತ್ಯಾದಿ ಅನಂತ ಗುಣ ಪರಿಪೂರ್ಣ ರಮಾವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತರೂಪ ಭಗವತ್ ಕಾರ್ಯಸಾಧಕ ಪರಮದಯಾಳು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಇದು ಎರಡನೇ ವಿಶೇಷ, ಪ್ರಣವೋಪಾಸಕಾನಾಂ ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಮುಖ್ಯ ಪ್ರಾಣದೇವರ ಅವತಾರರಾದಂತಹ ಮುಖ್ಯ ಪ್ರಾಣದೇವರು ಯಾರು ಅಂದರೆ ಇದಿಷ್ಟು ಅಡ್ಜೆಕ್ಟಿವ್ಸ್. ಮತ್ತೆ ಪಾಪಾವಿದ್ಧರು ದೈತ್ಯ ಪೂಗಾವಿದ್ಧರು ಶ್ರೀ ವಿಷ್ಣು ಭಕ್ತಿಯಾದಿ ಅನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ. ಇದು ಎರಡನೇ ವಿಶೇಷ. ಆಯುದೇವರು ಎಂಥವರು ಅಂತ ಕೇಳಿದರೆ ಅನಂತ ವೇದ ಪ್ರತಿಪಾದ್ಯರು ಅಂತ ಹೇಳಿದರು. ವೇದ ಆಚಾರ್ಯರು ಕೂಡ ಎಂಥವರು, ವಾಯುದೇವರು ಅನಂತ ವೇದ ಪ್ರತಿಪಾದ್ಯರು. ಹಾಗಿದ್ದರೆ ಲಕ್ಷ್ಮೀನಾರಾಯಣ ವ್ಯತ್ಯಾಸನೇ ಇಲ್ಲ, ವೇದೇಶ್ಚ ಸರ್ವೈರ ಅಹಮೇವ ವೇದ್ಯ ಅಂತ ದೇವರು ಹೇಳಿದ್ದಾರೆ. ಇವರು ಅನಂತ ವೇದ ಪ್ರತಿಪಾದ್ಯರಾದರೆ ವ್ಯತ್ಯಾಸ ಬಂತಲ್ಲ ಅಂದರೆ ಇಲ್ಲ, ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಮೊದಲನೇದಾಗಿ ಹೇಳ್ತಾರೆ ಇಲ್ಲಿ ಶ್ರೀ ವಿಷ್ಣು ಭಕ್ತಿಯಾದಿ, ಇನ್ನೊಂದು ಪದ ಇದೆ, ಶ್ರೀ ವಿಷ್ಣು ಭಕ್ತಿಯಾದಿ ಅನಂತ ಗುಣ ಪರಿಪೂರ್ಣ. ಒಂದನೇದು ಶ್ರೀ ವಿಷ್ಣು ಭಕ್ತಿ ಮೊದಲಾದ ಅನಂತ ಗುಣಗಳನ್ನು ಹೊಂದಿಬಿಟ್ಟಿದ್ದಾರೆ. ದೇವರಿಗೂ ಅನಂತ ಗುಣ, ಇವರಿಗೂ ಅನಂತ ಗುಣ. ಹಾಗಿದ್ರೆ ವ್ಯತ್ಯಾಸ ಏನು ಅಂತ ಹೇಳ್ತಾರೆ, ದೇವರಿಗೆ ಅನಂತ ಗುಣ ಯಾವುದದು? ಗೊತ್ತಿರೋ ಸಕಲ ವೇದ ಪ್ರತಿಪಾದ್ಯ, ವೇದಕ್ಕೂ ಗೊತ್ತಿಲ್ಲದಿರೋ ಗುಣಗಳು ಸಮೇತ ಅವರಲ್ಲಿ, ದೇವರಲ್ಲಿ. ಇವರಲ್ಲಿ ಹಾಗಲ್ಲ. ಏ ಗುಣ ನಾಮ ಜಗತ್ ಪ್ರಸಿದ್ಧ ಯಮತೇಶು ತೇಷು ಸ್ಪರಿದರ್ಶಿಯಂತೆ ಲಿಮಿಟ್ ಆಯ್ತು. ಈಗ ನೋನ್ ಎಲ್ಲ ನೋನ್ಗಳು ವಾಯುದೇವರಲ್ಲಿದೆ, ಅನ್ನೋನು ದೇವರಲ್ಲಿದೆ. ಆದ್ದರಿಂದ ಏನಾಯ್ತು ಅಲ್ಲಿಗೆ ಡಿಫರೆನ್ಸ್ ಬಂತ? ಅದೇ ಮಹಮದ್ ಶಬ್ದದ ಅರ್ಥ ಇದೆ. ಎಂಥದ್ದದು? ಅವ್ರು ಹೇಳ್ತಾರೆ ವಿಷ್ಣು ಭಕ್ತಿಯಾದಿ ಅನಂತ ಗುಣ. ವಿಷ್ಣು ಭಕ್ತಿ ಅಂತ ಒಂದು ಬಂದ ತಕ್ಷಣ ದೇವರಲ್ಲಿ ಯಾವ ಗುಣ ಇಲ್ಲ? ವಿಷ್ಣು ಭಕ್ತಿ ಇಲ್ಲ. ದೇವರಲ್ಲಿ ಇಲ್ಲದೇ ಇರೋ ಒಂದೇ ಒಂದು ಗುಣ ಯಾವುದು ಅಂದರೆ ಭಕ್ತಿ. ಅದು ಇವರಲ್ಲಿದೆ, ಅಲ್ಲಿಂದ ಶುರು ಮಾಡಿದೆ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. ವಾಯುದೇವರು ಫಸ್ಟ್ ಐಡೆಂಟಿಫೈ ಮಾಡಬೇಕಾದ್ರೆ ಅವ್ರ ಬೇಸಿಕ್ ಗುಣ ಯಾವುದು ಅಂದರೆ ಭಕ್ತಿ. ಆಮೇಲೆ ಯಾವುದು? ಜ್ಞಾನ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ. ಅವಿಲ್ದವರು ಏನು ಉಪಯೋಗ? ಎಲ್ಲ ಇದೆ, ಜ್ಞಾನನೇ ಇಲ್ಲ, ತಗೊಂಡು ಏನು ಮಾಡಬೇಕು? ಅದಕ್ಕೆ ಅಲ್ಲಿಂದ ಶುರು ಮಾಡ್ತಾ ವಿಷ್ಣು ಭಕ್ತಿಯ ಬದಲಾದಂತಹ ಅನಂತ ಗುಣಗಳನ್ನು ಹೊಂದಿರತಕ್ಕಂತಹ. ಮೂರನೇದು ವೇದ ಪ್ರತಿಪಾದ್ಯರು. ಎಷ್ಟು ವೇದ ಪ್ರತಿಪಾದ್ಯರು ಅಂದರೆ ಮೊದಲೇದಾಗಿ ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ. ರಮಾ ವ್ಯತಿರಿಕ್ತ
ದೇವರನ್ನು ಬಿಟ್ಟು ದೇವರನ್ನು ಹೇಳ್ತಕ್ಕಂಥ ಪುರುಷ ಸೂಕ್ತ ಇದೆ, ಅದು ವಾಯುದೇವರ ಪ್ರತಿಪಾದನೆ ಮಾಡೋದಿಲ್ಲ. ಮಹಾಲಕ್ಷ್ಮಿ ಹೇಳ್ತಾ ಅಂಬರಣಿ ಸೂಕ್ತ ಇದೆ, ಶ್ರೀ ಸೂಕ್ತ, ಅದನ್ನು ವಾಯುದೇವರ ಪ್ರತಿಪಾದನೆ ಮಾಡೋದಿಲ್ಲ. ಅದು ಕ್ರಮಾವ್ಯತಿರಿಕ್ತ ಅಂದರೆ ಲಕ್ಷ್ಮೀನಾರಾಯಣರನ್ನು ಬಿಟ್ಟು, ಗೊತ್ತಾಯ್ತಾ, ಉಳಿದ ಎಷ್ಟು ಮಂತ್ರಗಳಿವೆ ಎಲ್ಲ ವೇದಗಳು ಯಾರನ್ನು ಹೇಳುತ್ತೀಗ, ವಾಯುದೇವರನ್ನು ಹೇಳುತ್ತೆ. ಇದು ವಿಶೇಷ. ಅವು ಎಷ್ಟಿವೆ ಅನಂತನೇ, ಮತ್ತೆ ಅನಂತದಲ್ಲಿ ನಾವು ಕೋಟಿ ತೆಗೆದ್ರೆ ಎಷ್ಟು ಉಳಿಯುತ್ತೆ, ಅನಂತನೇ. ಸೊ ಪರಮಾತ್ಮನು ಅನಂತ ವೇದ ಪ್ರತಿಪಾದ್ಯ, ಮಹಾಲಕ್ಷ್ಮಿ ಅನಂತ ವೇದ ಪ್ರತಿಪಾದ್ಯರು, ವಾಯುದೇವರು ಅನಂತ ವೇದ ಪ್ರತಿಪಾದ್ಯರು. ವ್ಯತ್ಯಾಸ ಏನಂತ ಕೇಳಿದ್ರೆ, ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ, ಬೇರೆಯವರಿಗೆ ಅಪ್ಲೈ ಆಗದೆ ಇವರಿಗೆ ಅಪ್ಲೈ ಆಗದೆ, ಕೇವಲ ವಿಷ್ಣುವಿಗೆ ಅಪ್ಲೈ ಆಗೋದು ಇವರಿಗೆ ರಮಾನುಜರಿಗೆ ಅಪ್ಲೈ ಆಗೋದಿಲ್ಲ. ಪುರುಷ ಸೂಕ್ತ ಲಕ್ಷ್ಮೀಪರ ಅರ್ಥ ಮಾಡಬಾರದು, ಗೊತ್ತಾಯ್ತಾ, ಆಮೇಲೆ ಲಕ್ಷ್ಮೀನಾರಾಯಣ ಸೂಕ್ತ ವಾಯುಪರ ಅರ್ಥ ಮಾಡಬಾರದು, ಉಳಿದೆಲ್ಲ ರುದ್ರ ಸೂಕ್ತ ಯಾರ್ಪರ ಅರ್ಥ ಮಾಡಬೇಕು, ವಾಯುದೇವರು. ಇದು ಅರ್ಥ ಮಾಡಿಕೊಂಡ್ರೆ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಚಕ್ರಾತ್ ಪುರುಷ ಪೂರ್ವ ಪ್ರಸಿದ್ಧ ವರ್ಜಂತೋ ಚಕ್ರಾಂತ ದೇವತಾಮತಾಹ, ಋಗ್ಭಾಷ್ಯದ ಮಾತು. ಪೂರ್ವ ಪ್ರಸಿದ್ಧ ವರ್ಜಂತೋ ಚಕ್ರಾಂತ ದೇವತಾಮತಾಹ, ಹಿಂದಿನವರನ್ನ ಬಿಟ್ಟುಬಿಟ್ಟು ಉಳಿದವರಿಗೆ ಕೆಳಗಿನವರಿಗೆ ಮೇಲಿನ ಅರ್ಥ ಮೇಲಿನ ಕೆಳಗಿನವರಿಗೆ ಹೇಳ್ತಕ್ಕಂಥ ಮಂತ್ರಗಳನ್ನ ಬೇರೆ ಮೇಲಿನವರಿಗೆ ಅಪ್ಲೈ ಮಾಡ್ಬೋದು, ಮೇಲಿನವರಿಗೆ ಕೆಳಗೆ ಮಾಡಿಕೊಡು. ಪೂರ್ವ ಪ್ರಸಿದ್ಧ ವರ್ಜ್ಯ, ಮೇಲಿನವರಿಗೆ ಅಪ್ಲೈ ಆಗೋದನ್ನೇ ಕೆಳಗೆ ಅಪ್ಲೈ ಮಾಡಕ್ಕೆ ಹೋಗಬಾರದು ನಿಯಮ. ಅಂಥ ಅನಂತ ವೇದ ಪ್ರತಿಪಾದ್ಯರಾದಂತಹ ಅವರಲ್ಲೂ ಕೂಡ ಮುಖ್ಯತಮ ಇನ್ನೂ ಇದೆ. ಹಾಗಿದ್ರೆ ಸರಸ್ವತಿ ಭಾರತೀಯರು ಅನಂತ ವೇದ ಪ್ರತಿಪಾದ್ಯರು ಯಾವ ಲೆಕ್ಕದಲ್ಲಿ, ಅದಕ್ಕೆ ಹೇಳ್ತಾರೆ ಮುಖ್ಯತಮ ಅವರಲ್ಲಿ ಚೀಫ್ ಯಾರು ಅಂತ ಕೇಳಿದ್ರೆ ವಾಯುದೇವರು. ಅನಂತ ವೇದ ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಇನ್ನೊಂದಿದೆ. ವಾಯುದೇವರ ಹಿರಿಮೆ ಎಷ್ಟೋ, ಅನಂತ ಜೀವ ನಿಯಾಮಕ. ಆಫೀಸಲ್ಲಿ 20 ಜನ ಇದ್ದಾರೆ ಸ್ಟಾಫು, 50 ಜನ ಇದ್ದಾರೆ, 1000 ಜನ ಇದ್ದಾರೆ, ಅವ್ರ ಕೆಪಾಸಿಟಿ ಜಾಸ್ತಿ ಆಯ್ತು. ಹೋಗಾಗಲೇ ಹೆಚ್ಚೆಚ್ಚು ಜನ ಇದ್ದಷ್ಟು ಸ್ಟಾಫ್ ಏನಾಯ್ತು, ಒಂದು ವೈಭವ ಜಾಸ್ತಿ. ಈಗ ವಾಯುದೇವರದ್ದು ಎಷ್ಟೀಗ, ಅನಂತ ಜೀವ ನಿಯಾಮಕ, ಅನಂತ ಜೀವ ನಿಯಾಮಕರಾಗಿರತಕ್ಕಂತಹ ಅನಂತರೂಪ ಭಗವತ್ ಕಾರ್ಯ ಸಾಧಕ, ಅನಂತರೂಪದ ಭಗವಂತನ ಕಾರ್ಯಗಳನ್ನು ಸಾಧನೆ ಮಾಡತಕ್ಕಂತಹ. ಉಳಿದವರು ಎಷ್ಟು ಹೇಳ್ತಾರೆ, ರಾಮರು ಉಪವಾಸನೆ ಮಾಡು, ನರಸಿಂಹ ರೂಪ ಮಾಡು, ಕೃಷ್ಣ ರೂಪ ಮಾಡು, ಇಷ್ಟೇ. ಇವ್ರಿಗೆ ಹಾಗಲ್ಲ, ಎಲ್ಲ ರೂಪಗಳು ಉಪಾಸನೆ ಮಾಡ್ತಾರೆ ವಾಯುದೇವರು. ಅದು ವೈಭವ. ಅನಂತರೂಪ ಭಗವತ್ ಕಾರ್ಯ ಸಾಧಕ. ಈ ಆನ್ಸರ್ ಎನಿ ಸಿಕ್ಸ್ನಲ್ಲೇ ಎಷ್ಟು ಜನ ಎಷ್ಟು ಬಿಟ್ಟಿರ್ತಾರೆ, ಎಲ್ಲ ಬಿಡೋರು ಕೆಲವರು ಒಂದೆರಡು ಬಿಟ್ಟಿರ್ತಾರೆ, ಪೂರ್ತಿ ಪೂರ್ತಿ ಬರೆದಿರಲ್ಲ ಆರು ಬರೆದ್ರು ಕೂಡ. ವಾಯುದೇವರು ಎಂಥವ್ರು ಅಂತ ಕೇಳಿದ್ರೆ ಎಷ್ಟಿದೆ ಅಷ್ಟು ತಿಳ್ಕೊಬಿಡಿ. ಅನಂತ ರೂಪಗಳನ್ನು ಉಪಾಸನೆ ಮಾಡೋ ಶಕ್ತಿ ಅವರಿಗಿದೆ, ತಗೊಳ್ತಾರೆ. ಅಲ್ಲೆಲ್ಲ ರೂಪ ಭಗವತ್ ಕಾರ್ಯ ಅಂದ್ರೆ ಏನು, ದೇವರ ಕಾರ್ಯ. ದೇವರ ಕಾರ್ಯ ಎಷ್ಟು ರೂಪಕ್ಕಿದೆ ಅಷ್ಟು ಕಾರ್ಯದಲ್ಲಿ ಇವ್ರು ಏನು ಮಾಡ್ತಾರೆ, ರೂಪ ತಗೊಂಡು ಸೇವೆ ಮಾಡ್ತಾರೆ. ಅದಕ್ಕೆ ಅವರು ವೈಭವ. ಅನಂತ ರೂಪ ಭಗವತ್ ಕಾರ್ಯ ಸಾಧಕ, ಪ್ರಥಮ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ, ಗುಣಪ್ರಜ್ಞ ಸ್ತೃತೀಯಸ್ತು, ಭಗವತ್ ಕಾರ್ಯ ಸಾಧಕ. ಆ ಪದ ಇದೆ, ಭಗವತ್ ಕಾರ್ಯ ಸಾಧಕ. ನಾವೇನು ಮಾಡ್ತೇವೆ, ಸ್ವಕಾರ್ಯ ಸಾಧಕ ಫಸ್ಟ್, ಟೈಮ್ ಉಳಿದ್ರೆ ದೇವರ ಕಾರ್ಯ ಸಾಧಕ. ಅದಕ್ಕೆ 100 ಪಾಲಿಕೆ ಮಾಡೋದೇನು, ನಮ್ಮ ಕೆಲಸ ಫಸ್ಟ್ ಆದಮೇಲೆ ಆಮೇಲೆ ಕೆಲಸ ಮಾಡ್ತಾರೆ. ಇವ್ರು ತಮ್ಮ ಕೆಲಸ ಅಂತ ಇಲ್ಲೇ ವಾಯುದೇವರಿಗೆ, ವಾಯುದೇವರು ತಮ್ಮ ಕೆಲಸ ಅಂತ ಇಲ್ಲೇ ಇಲ್ಲಂತೆ. ಯಾವಾಗಲೂ ಕೂಡ ಪ್ರಾಣಾಯಾಮೋ ವಾಸುದೇವ, ಏನೇ ಕೆಲಸ ಮಾಡಿದ್ರೆ ದೇವರದೊಂದೇ ಕೆಲಸ. ದೇವ್ರ ಕೆಲಸನೂ ಪ್ಲಸ್ ತಮ್ಮ ಕೆಲಸ ಮಾಡಿದ್ರು ಎಷ್ಟೋ ವಾಸಿ ಗೊತ್ತಾನೆ. ಅದೇ ಇಲ್ಲ, ಬರೀ ನಮ್ಮ ಕೆಲಸ, ದೇವ್ರ ಕೆಲಸ ಪ್ಲಸ್ ನಮ್ಮ ಕೆಲಸ, ಬರೀ ದೇವ್ರ ಕೆಲಸ. ಬರೀ ದೇವ್ರ ಕೆಲಸ ಮಾಡೋದು ಯಾರು ಅಂದ್ರೆ ದೇವರೇ. ಭಗವತ್ ಕಾರ್ಯ ಸಾಧಕ. ಗುರುದೇವತೆಗಳು ದೇವ್ರ ಕಾರ್ಯ ಮಾಡ್ತಾರೆ, ಒಮ್ಮೊಮ್ಮೆ ತಮ್ಮ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಒಮ್ಮೊಮ್ಮೆ ರುದ್ರಾದಿ ದೇವತೆಗಳು ಕೂಡ ಏನ್ ಮಾಡ್ಕೋತಾರೆ, ಒಂದೊಂದ್ಸಲ ತಮ್ಮ ಕೆಲಸ. ವಾಯುದೇವರು ತಮ್ಮ ಕೆಲಸ ಅಂತ ಇಲ್ಲೇ ಇಲ್ಲ. ಅದಕ್ಕೆ ಅವರ ದೇವರಿಗೆ ಯಾತಕ್ಕೆ ಭಾರಿ ಪ್ರೀತಿ ಅವರ ಮೇಲೆ ಅಂದರೆ, ತಮ್ಮ ಕೆಲಸ ಅಂತ ಏನೂ ಇಟ್ಕೊಂಡಿಲ್ಲ, ಅದಕ್ಕೆ ಅಷ್ಟು ಪ್ರೀತಿ. ವಿಭೀಷಣ ಏನು ಮಾಡ್ದ, ರಾಮದೇವರ ಭಕ್ತನೇ, ರಾಜ್ಯ ಬೇಕು ಅಂತಲೇ ಬಂದಿದ್ದ. ಸುಗ್ರೀವ ಔಟ್ ಆಂಡ್ ಔಟೇ ಕೇಳಿದ, ನಮ್ಮ ಅಣ್ಣನಕೊಂದು ರಾಜ್ಯ ಕೊಡಿಸ್ಬೇಕು ಅಂತೇಳಿ. ಅದಕ್ಕೆ ಎಲ್ಲರೂ ಅದು ರಾಜ್ಯ ಇಟ್ಕೊಂಡಿದ್ರು. ಪ್ರತಿಯೊಬ್ಬರಿಗೂ ಏನಿತ್ತು, ಒಂದು ಭರತ ಕೂಡ ಯುವ ರಾಜ್ಯ ಕೊಟ್ಟ ಬೇಡ ಅಂತ ಹೇಳಿಲ್ಲ ಭರತ. ಪ್ರತಿಯೊಂದು ಸರ್ತಿ ಒಂದೊಂದು ಕಡೆ ಏನು ಮಾಡ್ಕೊತ ಬಂದರು ಅವರು, ಸ್ವಲ್ಪ ಸಾರ್ಥ ಇತ್ತು. ಇವ್ರು ಮಾತ್ರ ಏನು ಬೇಕು ಅಂತ ಬಾಯಿ ಬಿಟ್ಟು ಕೇಳಿದ್ರು ಕೂಡ ಬರೀ ಭಕ್ತಿ ಒಂದು ಕಡೆ ಏನು ಕೊಡಬೇಡ ಅಂತ ಕೇಳ್ಬಿಟ್ಟು. ಪ್ರವರ್ಧತಾಂ ಭಕ್ತಿರಣಂ ಕ್ಷಣೇ ಕ್ಷಣೆ, ಇದು ಅರ್ಥ ಮಾಡಿಕೊಟ್ರೆ ವಾಯುದೇವರ ಭಕ್ತಿ ಎಂಥದ್ದದು. ಅದಕ್ಕೆ ಏನು ಕೇಳ್ತೀವಿ ನಾವು ಅವ್ರನ್ನ, ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭಗವತೀಂ ಶಾಶ್ವತೀಂ ವಾಸುದೇವ, ನೀವು ಅಂಥ ಭಕ್ತಿ ಮಾಡೋರಾದ್ರಿಂದ ಅದನ್ನು ನಮಗೆ ಕೊಡಿ ಅಂತ ಅರ್ಥ. ಉಳಿದವರಾದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಡೋ ಚಾನ್ಸ್ ಇರ್ತದೆ. ಇವರೇನಿಲ್ಲ, ಬರೀ ಕೇವಲ ಭಗವದ್ಭಕ್ತಿನೇ. ಪರಮದಯಾಳು, ಅದೇ ಎಕ್ಸಾಂಪಲ್ ತೊಗೊಂಡು ಇಡೀ ರಾಮಾಯಣ ನೋಡಬೇಕಾಗ. ಹನುಮಂತ ಸ್ವಂತ ಕೆಲಸ ಮಾಡಿಕೊಂಡ್ರೆ ಕೆಲಸ ಕೇಸಿಲ್ಲ, ಭೀಮಸೇನ ಸ್ವಂತ ಕೆಲಸ ಅಂತಿಲ್ಲ, ಆಚಾರ್ಯ ಸ್ವಂತ ಕೆಲಸ ಅಂತಿಲ್ಲ. ಅದಕ್ಕಾಗಿಯೇ ಕೇವಲ ಭಗವತ್ ಕಾರ್ಯ ಸಾಧಕರು. ಪರಮದಯಾಳು, ವಾಯುದೇವರ ಮತ್ತೊಂದು ಹಿರಿಮೆ ಏನು, ಪರಮದಯಾಳುಗಳು, ಕ್ಷಮಾ ಸಮುದ್ರರು. ಪರಮದಯಾಳು, ದಯಾಳು, ಪರಮದಯಾಳು, ಕ್ಷಮಾ ಸಮುದ್ರ. ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಭಕ್ತವತ್ಸಲರು, ಭಕ್ತಾಪರಾಧ ಸಹಿಷ್ಣುಗಳು ಅಂತಹ ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ಇದಿಷ್ಟು ಮುಖ್ಯ ಪ್ರಾಣದೇವರ ಅಡ್ಜೆಕ್ಟಿವ್, ಇದಿಷ್ಟು ಕೂಡ ಅವರ ಅವತಾರ ಇವರಾಗಿದ್ದಾರೆ. ಅವತಾರರಾದಂತಹ ಆದಂತಹ ಶಬ್ದಕ್ಕೆ ಭೂತ ಅಂತ ಕರೀತಾರೆ. ಭೂತಾನ ಬೇರೆ ಭೂತಗಳಲ್ಲ, ಮುಖ್ಯ ಪ್ರಾಣಾವತಾರ ಭೂತಾನ ಪರಮದಯಾಳು. ಎಷ್ಟಾಯ್ತು ಈಗ? ಮೊದಲೇ ವಿಷಯ ಚಿಕ್ಕದನ್ನೇ ಬಿಟ್ಟುಕೊಂಡ ಪ್ರಣವೋಪಾಸಕಾನ ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನ. ಎರಡನೇದು ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರ ಭೂತ ಸಲ್ಲೋಕ ಕೃಪಾಲು ಬ್ರಹ್ಮ ರುದ್ರಾದಿ ಅರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ ಶಿರೋರತ್ನವನ್ ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾ ಹಾರವತ್ ಹೃದಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹ ಇಚ್ಛೆಯ ಕರ್ಮಭೂಮಿ ಅವತೀರ್ಣಾನಾಂ. ನೆಕ್ಸ್ಟ್ ಕರ್ಮಭೂಮಿ ಅವತೀರ್ಣಾನಾಂ, ಕರ್ಮಭೂಮಿಯಾದ ಭರತಖಂಡದಲ್ಲಿ ಅವತರಿಸಿರತಕ್ಕಂತಹ ಆಚಾರ್ಯ ಅವತಾರ ಮಾಡಿದ್ದಾರೆ ಅಂತ ಹೇಳೋದು ಅದನ್ನ ಹೇಳಿ. ಅವತಾರ ಯಾತಕ್ಕೆ ಮಾಡಿದ್ರಿ? ಮತ್ತೆ ಯಾರೇ ಬಂದಷ್ಟು ಯಾತಕ್ಕೆ ತಕ್ಷ್ಟ ಕೇಳ್ತಾರೆ ಯಾತಕ್ಕೆ ಬಂದ್ರಿ ಅಂತ ಕೇಳ್ತಾ ಇಲ್ಲಿ ತಿಳಿಸ್ತಾರೆ. ಈಗ ಮೊದಲನೇದಾಗಿ ಭಕ್ತರ ಅಪರಾಧವನ್ನು ಸಹಿಸಿಕೊಳ್ಳತಕ್ಕಂತಹ, ಅಪರಾಧ ಮಾಡಿದ ತಕ್ಷಣ ಅವ್ರಿಗೆ ಪೂರ್ತಿ ಕಳಿಸಿಬಿಟ್ರೆ ಉದ್ಧಾರ ಆಗೋದು ಯಾವಾಗ ಇವರು? ಅದಕ್ಕೆ ಏನು ಮಾಡ್ತಾರೆ? ಕ್ಷಮೆ ಕೇಳಿದಾಗ ಕ್ಷಮಿಸ್ತಾರೆ, ಕ್ಷಮೆ ಕೇಳಿದಾಗ ಕ್ಷಮಿಸ್ತಾರೆ, ಇಲ್ಲ ಹೋದ್ರೆ ಇಲ್ಲ. ಅದಕ್ಕೆ ಭಕ್ತ ಅಪರಾಧ ಸಹಿಷ್ಣುಗಳು. ಯಶೋಧೆ ಎಷ್ಟೋ ತಪ್ಪು ಮಾಡಿದ್ರು, ಕೃಷ್ಣ ಕ್ಷಮಿಸಲಿಲ್ಲ. ನಂದ ತಪ್ಪು ಮಾಡಿದ ಭಕ್ತ ಎಷ್ಟು ಇವರು ಭೃಗುಮೂಳನ್ ಬದಿ ಒದ್ದೇ ಬಿಟ್ರು ಪರಮಾತ್ಮನಿಗೆ, ಅದೆಲ್ಲ ಕ್ಷಮಿಸಲಿಲ್ಲ. ಆ ದೃಷ್ಟಿಯಿಂದ ಭಕ್ತಾಪರಾಧ ಇಷ್ಟು. ವಾಯುದೇವರು ಕೂಡ ಹಾಗೆ ಸುಗ್ರೀವ ತಪ್ಪು ತಿಳ್ಕೊಂಡಿರ್ತಾರೆ, ಎಷ್ಟೋ ಸರ್ತಿ ಇರ್ತಾರೆ, ಏನೇನೋ ಮಾಡ್ತಾರೆ, ಅಂತ ಹೊತ್ತಲ್ಲಿ ಏನು ಮಾಡ್ತಾರೆ? ಸಹಿಸಿರ್ತಾರೆ. ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಕರ್ಮಭೂಮಿ ಅವತೀರ್ಣಾನಾಂ, ಕರ್ಮಭೂಮಿಯಾದ ಭರತಖಂಡದಲ್ಲಿ ಅವತರಿಸಿದಂತಹ. ಯಾತಕ್ಕೆ ಅವತಾರ ಮಾಡಿದರು ಅಂತ ಪ್ರಶ್ನೆ. ಈಗ ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾದಿ ಅರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ ನಿಧಾಯ. ಮೊದಲನೇ ಭಗವದಾಜ್ಞಾಂ ನಿಧಾತ್, ಭಗವದ್ ದೇವರು ಅಪ್ಪಣೆ ಮಾಡಿದ್ದಕ್ಕೆ ಬಂದರೆ ಹೊರತು ಬೇರೆ ಅಲ್ಲ. ದೇವರು ಅಪ್ಪಣೆ ಮಾಡಿದ್ದಕ್ಕೆ ಬಂದರೆ ಹೊರತು ಇವೆಲ್ಲ ನಾವೆಲ್ಲ ಯಾತಕ್ಕೆ ಬಂದಿದ್ದೇವೆ? ಮಾಡಿದ ಕರ್ಮ ಸಮಸ್ಲೇಬೇಕು, ನಿರ್ವಾಹ ಇಲ್ಲ. ಅವ್ರು ಹಾಗಲ್ಲ, ಅಪ್ಪಣೆ ಮಾಡಿದ್ದಕ್ಕೋಸ್ಕರ ಬಂದಿದ್ದಾರೆ. ದೇವರು ಯಾತಕ್ಕೆ ಅಪ್ಪಣೆ ಮಾಡದೆ ಇವರಿಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾದಿ ಅರ್ಥಿತ ಭಗವದಾಜ್ಞಾಂ ಶಿರಸಿ. ಬ್ರಹ್ಮರುದ್ರಾದಿಗಳು ಪ್ರಾರ್ಥನೆ ಮಾಡಿದರು, ಆಗ ಪರಮಾತ್ಮಕ್ಕೆ ಅಪ್ಪಣೆ ಮಾಡಿದೆವು. ಬ್ರಹ್ಮರುದ್ರಾದಿ ಎಲ್ಲ ಮಧ್ವವಿಜಯದ ಅರ್ಥ ಇದು. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನ ಇದೆಯಲ್ಲ, ದೇವಾಶ್ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು, ಎಲ್ಲ ಪ್ರಾರ್ಥನೆ ಮಾಡಿದರು. ತಕ್ಷಣ ಏನಾಯಿತು, ಏನಂತ ಪ್ರಾರ್ಥನೆ ಮಾಡಿದರು ಅವರು ಅಂತ ಕೇಳಿದರೆ ಸಲ್ಲೋಕ ಕೃಪಾಲು, ಅವರು ಭಾರಿ ಕೃಪಾಲುಗಳು, ಬ್ರಹ್ಮರುದ್ರಾದಿ ದೇವತೆಗಳಲ್ಲಿ ಭಾರಿ ಕರುಣಾಳುಗಳು. ಅದಕ್ಕೆ ಅವರು ಪ್ರಾರ್ಥನೆ ಮಾಡಿದರು ದೇವರನ್ನು. ಏನಂತ ಪ್ರಾರ್ಥನೆ ಮಾಡಿದರು ಅಂದರೆ ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ, ಯಾರ ಮೇಲೆ ಕೃಪೆ ತೋರಿಸೋದಿಲ್ಲ ಅವರು, ಯಾರ ಮೇಲೆ ಕೃಪೆ ತೋರಿಸ್ತಾರೆ? ಇಂಥವ್ರ ಮೇಲೆ. ಎಂಥವ್ರ ಮೇಲೆ? ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು, ಪರಮಾತ್ಮನ ಕರುಣೆಗೆ ಅರ್ಹರಾಗಿರ್ತಕ್ಕಂಥ ಸಜ್ಜನರ ಮೇಲೆ ಕೃಪಾಳುಗಳಾದ ಬ್ರಹ್ಮರುದ್ರಾದಿ ದೇವತೆಗಳಿಂದ ಪ್ರಾರ್ಥಿತರಾದ ನಾರಾಯಣನಿಂದ. ಆ ರೀತಿ ಅನ್ವಯ ಗೊತ್ತಾಯ್ತಾ. ಜ್ಞಾನಯೋಗ್ಯ ಎಂಥ ಸಜ್ಜನರು ಯಾರಪ್ಪ ಈಗ ಅಂತ ಕೇಳಿದರೆ ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಮೂರಿರಬೇಕು. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಒಂದೊಂದು ಪದ ಅಷ್ಟು ಅಕ್ಯುರೇಟ್ ವರ್ಡಿಂಗ್ಸ್ ಅವೆಲ್ಲ ಕೂಡ. ಅಜ್ಞ ತಿಳುವಳಿಕೆ ಇರಕೂಡುದು, ಅಂಥವ್ರು ಉದ್ಧಾರ ಆಗಬೇಕು. ತಿಳುವಳಿಕೆ ಇಲ್ಲದವ್ರು ಉದ್ಧಾರ ಆಗಬೇಕು. ಆದರೆ ತಿಳುವಳಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಇವಕ್ಕೆಲ್ಲ ತಿಳುವಳಿಕೆ ಇಲ್ಲ, ಇದು ಉದ್ಧಾರ ಮಾಡಕ್ಕೆ ಯಾರು ಹೋಗ್ತಾರೆ ಹೇಳಿಬಿಟ್ಟು. ಯಾಕೆ? ಜ್ಞಾನಯೋಗ್ಯ, ಜ್ಞಾನ ಬರೋ ಸಂಭವನೇ ಅವಕ್ಕಿಲ್ಲ. ಜ್ಞಾನಯೋಗ್ಯರಿಗೆ ಹೇಳಬೇಕು, ಅಜ್ಞರಾಗಿರಬೇಕು, ಜ್ಞಾನಯೋಗ್ಯರಾಗಿರಬೇಕು. ಆಮೇಲೆ ಜ್ಞಾನಾರ್ಥಿಗಳಾಗಬೇಕು, ಜೊತೆಗೆ ಜ್ಞಾನ ಬಯಸಬೇಕು ಅವರು. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ. ಅಜ್ಞ ಒಬ್ಬ ರೋಗಿ ಇದ್ದಾನೆ, ಫಸ್ಟ್ ರೋಗಿ ಇದ್ದರೆ ವಾಸಿ ಆಗಬೇಕು. ರೋಗ ವಾಸಿ ಆಗಬೇಕು ಅಂತಿದೆ ಅವರಿಗೆ, ಏನು ಬೇಡ ನಮ್ಗೆ, ಏನು ಕೊಟ್ಟರು ಬೇಡ, ಉಪವಾಸ ಬಿಡೋದಿಲ್ಲ ಅಂತಾರಲ್ಲ, ಆಟ ಇಷ್ಟನೇ ಇಲ್ಲ ನನಗೆ, ಏನು ಮಾಡೋಕ್ಕಾಗೋದಿಲ್ಲ. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ, ಅವನು ಇಂಜಿನಿಯರ್ ಸೀಟ್ ಬೇಕು ಅವನಿಗೆ, ಒಳ್ಳೆ ಜ್ಞಾನಾರ್ಥಿ ಅವರು ಸೀಟ್ ಅರ್ಥಿಯಾಗಿ ಬಂದುಬಿಟ್ಟಿದ್ದಾರೆ. ಅದು ಏನಿಲ್ಲ ಅವನಿಗೆ, ಅವನಿದೆ ಎಲಿಜಿಬಿಲಿಟಿನೇ ಇಲ್ಲ, ಅವನಿಗೆ ಎಲಿಜಿಬಿಲಿಟಿನೇ ಇಲ್ಲ. ಅವ್ರು ಜ್ಞಾನಯೋಗ್ಯನಲ್ಲ ಅವನು, ಎಲಿಜಿಬಿಲಿಟಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಫಸ್ಟ್ ರ್ಯಾಂಕ್ ಬಂದಿದ್ರೆ ನಾನು ಬೇಡ ಅಂತಾನೆ ಕೆಲಸ, ಏನು ಮಾಡೋಕ್ಕಾಗಲ್ಲ. ಐ ಡೋಂಟ್ ವಾಂಟ್ ಅಂದರೆ ಅರ್ಹತೆ ಇದ್ದರೂ ಏನಿಲ್ಲ ಅವನಿಗೆ, ಅಪೇಕ್ಷೆ ಇಲ್ಲ. ಯಾಕಂದರೆ ಅಪೇಕ್ಷೆ ಇರುತ್ತೆ ಏನಿರೋದಿಲ್ಲ, ಅರ್ಹತೆ ಇರೋದಿಲ್ಲ. ಆದರೆ ಮೂರು ಇರಬೇಕು ನಮಗೆ, ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು. ಅಂತಹ ಭಗವಂತನ ಕರುಣೆಗೆ ಯೋಗ್ಯರಾದಂಥ ಜನಗಳಿದ್ದಾರಲ್ಲ, ಅವರ ಮೇಲೆ ಕರುಣೆ ಹೊಂದಿದಂಥ ಬ್ರಹ್ಮರುದ್ರಾದಿ ದೇವತೆಗಳು ಬಂದು ಯಾರನ್ನು ಪ್ರಾರ್ಥನೆ ಮಾಡಿದರು? ದೇವರನ್ನು ಪ್ರಾರ್ಥನೆ ಮಾಡಿದ್ರು. ಆ ದೇವರು ಇವರು ಅಪ್ಪಣೆ ಮಾಡಿದ್ರು. ಇದಿಷ್ಟು ತಿಳ್ಕೊಂಡಿರ್ಬೇಕು. ಇದರಿಂದ ನಮಗೇನು ಗೊತ್ತಾಯಿತು ಅಂದರೆ ಆಚಾರ ಅವತಾರ ಮಾಡಿ ಬಂದರು, ಎಲ್ಲರಿಗೂ ಜ್ಞಾನ ಯಾಕೆ ಕೊಡಲಿಲ್ಲ ಅಂತ ನಮ್ಮ ಪ್ರಶ್ನೆ. ಆಚಾರ ಸರ್ವಜ್ಞರು ಅಂತೀರಿ, ಭಾರಿ ದೊಡ್ಡ ಏನೇನೋ ಹೇಳ್ತಿರಲ್ಲ, ಮತ್ತೆ ಎಷ್ಟು ಜನ ಜ್ಞಾನ ಕೊಟ್ರಿ, ಇವ್ರು ಲೆಕ್ಕ ತಗೊಂಡ್ರೆ ಎಷ್ಟು ಜನ ಇದ್ದಾರೆ ಇವತ್ತು? ಇಲ್ಲ ನೆಗ್ಲಿ ಆಲ್ಮೋಸ್ಟ್ ಇಲ್ಲ, ಬಹಳಷ್ಟು ಜನ ಕಡಿಮೆ ಇದ್ದಾರೆ. ಮೊದಲನೇದಾಗಿ ಬ್ರಾಹ್ಮಣರ ಸಂಖ್ಯೆ ಕಡಿಮೆ, ಮಾತೃ ಸಂಖ್ಯೆ ಕಡಿಮೆ, ಆಸಕ್ತಿ ಇರೋ ಊಟದ ಮಾತೃರು ಬೇರೆ, ಜ್ಞಾನದ ಮಾತೃರು ಬೇರೆ. ಜ್ಞಾನದ ಮಾತೃ ಭಾರಿ ಕಡಿಮೆ. ಅಂಥವ್ರಿಗೆ ಹೇಳೋದು ಸರ್ ಹೇಳಕ್ ಬಂದ್ವಿ, ಯಾಕೆ ಉಳಿದವ್ರಿಗೆ ಹೇಳಿ, ಯಾಕೆ ಹೇಳಿ ನಡೀವಿ? ಈಗ ನಾವೇನು ಹೇಳ್ಬೋದು, ನಮ್ಮ ಕೈಲಾಗಲ್ಲ ಅಂತ ಹೇಳ್ಬೋದು. ಆಚಾರ ಹೇಳೋಗಿಲ್ಲ, ಯಾತಕ್ಕೆ? ಸಮರ್ಥರವ್ರು ಕೈಲಾಗಲ್ಲ ಅಂತ ಹೇಳೋಗಿಲ್ಲ, ಮಾಡಿಸ್ತಾರ್ಬೇಕು, ಮದ್ದು ಮಾಡಿಸ್ತಾರ, ಶಕ್ತಿ ಇದೆ. ಮತ್ತೆ ಯಾಕೆ ಮಾಡ್ತಿಲ್ಲ ಅಂತ ಹೇಳ್ತಾರೆ, ಎಲಿಜಿಬಿಲಿಟಿ ಇರಬೇಕು. ಒಂದು ವೇಕೆನ್ಸಿ ಇದೆ, ಖಾಲಿ ಯಾರು ಫಿಲಪ್ ಮಾಡಿ, ಯಾಕಂದ್ರೆ ಯಾರು ಅಪ್ಲಿಕೇಟೇ ಇಲ್ಲ ಅದಕ್ಕೆ. ಎಲಿಜಿಬಲ್ ಅಪ್ಲಿಕೇಟ್ ಇಲ್ಲದಂದ್ರೆ ವೇಕೆಂಟ್ ಬಿಟ್ಟಿರ್ತಾರೆ. ಅದು ಎಲಿಜಿಬಿಲಿಟಿ ಇಲ್ಲದವ್ರು ಹೇಳೋದಿಲ್ಲ ಅಂತ ಹೇಳಿರೋದ್ರಿಂದ ಆಚಾರ್ಯ ಎಲ್ಲರಿಗೂ ಹೇಳಕ್ ಬರಲಿಲ್ಲ. ಯಾರು ಹೇಳಕ್ ಬಂದ್ರು? ಅರ್ಹರಿಗೆ ಮಾತ್ರ ಹೇಳಕ್ ಬಂದ್ರು. ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರ ಯಾತಕ್ಕೆ ಆಚಾರ ಬದಲಾಯಿಸಲಿಲ್ಲ ಅಂದರೆ ಅವರಿಗೆ ಎಲಿಜಿಬಲ್ ಪರ್ಸನ್ ಮಾತ್ರ ಬೇಕಾಗಿತ್ತು. ಅಂಥವ್ರ ಸಂಖ್ಯೆ ಕಡಿಮೆ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ, ಎಲ್ಲೋ ಸಾವಿರಕ್ಕೊಬ್ಬ ಸಿಗ್ತಾನಾದ್ರಿಂದ ಅತಿ ಕಡಿಮೆ ಜನಕ್ಕೆ ಹೇಳೋ ಪ್ರಸಂಗ ಬಂತು ಹೊರತು ಪ್ರೈಮರಿ ಸ್ಕೂಲಿಗೆ ಎಷ್ಟು ಜನ ಇರ್ತಾರೆ, ಪಿ ಜಿಗೆ ಎಷ್ಟು ಜನ ಇರ್ತಾರೆ? ಪಿ ಜಿಗೆ ಒಬ್ಬಿಬ್ಬರು ಕೆಲವು ಸಲ, ಒಂದೊಂದು ವರ್ಷ ಅದೂ ಇರೋದಿಲ್ಲ, ಗ್ಯಾಪ್ ಒಂದೊಂದು ಸಲ. ಇದಕ್ಕೆ ಲಕ್ಷಾಂತರ ಜನ ಇರ್ತಾರೆ. ಅದಕ್ಕೆ ಮೇಲೆ ಹೋಗ್ತಾ ಹೋಗ್ತಾ ಕ್ವಾಲಿಟಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಆಚಾರ್ಯ ಎಲ್ಲರನ್ನೂ ಕನ್ವರ್ಟ್ ಮಾಡೋಕ್ಕೋಸ್ಕರ ಆಚಾರ್ಯ ಬರಲಿಲ್ಲ. ನಮ್ಮವರು ಯಾರು ಇಂಟರ್ವ್ಯೂನ ಹೇಳಿದ್ದಾರೆ, ಮಧ್ವಾಚಾರ್ಯಗೆ ಎಲ್ರಿಗೂ ಕನ್ವರ್ಟ್ ಮಾಡೋಕ್ಕಾಗಲಿ, ನಾವೇನು ಮಾಡ್ತೀವಿ ಅಂತೇಳಿ. ನಾವೇನು ಮಾಡ್ತೀವಿ ಕೊಟ್ಟು ಅವ್ರಿಗೆ ಮೇಲೆ ಯಾಕೆ ಕೊಯ್ದುಬಿಟ್ಟೆ, ಎಲ್ಲ ಬಿಟ್ಬಿಟ್ಟು, ಅದು ನನ್ನೇ ಸರಿ ಬೈದಾಗುತ್ತೆ, ಮಾಡಬಾರ್ದು. ಅಜ್ಞ ಜ್ಞಾನಾರ್ಥಿ ಕುಂತಿ ಬೈದಾಗಲೇ ಕೃಷ್ಣ ಹೇಳ್ತಾರೆ, ನನ್ನ ಮಕ್ಕಳನ್ನ ಯಾಕೆ ಉದ್ಧಾರ ಮಾಡಲಿ ಅಂತ ಕೇಳ್ತಾರೆ. ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಎಲ್ಲರೂ ಉದ್ಧಾರ ಮಾಡೋಕ್ಕೆ ದೇವರು ಬರೋದಿಲ್ಲ. ಪರಿತ್ರಾಣಾಯ ಸಾಧು ನಮ್ಮಷ್ಟೇ, ಎಲ್ರಿಗೂ ಅಲ್ಲ. ವಿನಾಚಾಯಿತ ದುಷ್ಕೃತಂ, ಈ ಪ್ರಶ್ನೆ ಅರ್ಥ ಮಾಡಿಕೊಂಡ್ರೆ ದೇವ್ರ ಕೈಲಿ ಆಗಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ತಪ್ಪು. ಆಚಾರ ಮಾಡಕ್ಕೆ ಹೊರಟಿಲ್ಲ, ದೇವರು ಮಾಡಕ್ಕೆ ಹೊರಟಿಲ್ಲ, ಯೋಗ್ಯರಿಗೆ ಮಾತ್ರ ಜ್ಞಾನ ಕೊಡಕ್ಕೆ ಬಂದಿರೋದು. ಅವರ ಮೇಲೆ ಕೃಪೆ ಇರತಕ್ಕಂಥ ಬ್ರಹ್ಮರುದ್ರಾದಿ ದೇವತೆಗಳಿಂದ ಅವರು ಪ್ರಾರ್ಥಿತನಾದಂಥ ಪರಮಾತ್ಮನ ಅಪ್ಪಣೆಯನ್ನು ಶಿರಸಿ ತಲೆಯ ಮೇಲೆ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ ನಿಧಾಯ ಶಿರಸಾ ವಹಿಸಿದರು ಅಪ್ಪಣೆಯನ್ನು. ಹೇಗೆ ಅಂತ ಕೇಳಿದರೆ, ಅಪ್ಪಣೆ ಕೊಡುವಂಥಕ್ಕೆ ಅಪ್ಪಣೆ ಕೊಟ್ಟಾಗ ದೇವರು ಅದನ್ನು ತಲೆ ಮೇಲೆ ಅನರ್ಘ್ಯ ರತ್ನದಂತೆ ಇಟ್ಕೊಂಡಿರೋದು, ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ. ಇದು ನೋಡೋದು ನಮ್ಗೆ ಅನಿಸುತ್ತೆ ಇಲ್ಲಿಂದ ಯಾವುದೋ ಒಂದು ಸ್ಲಮ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಏನು ಮಾಡ್ತಾರೆ, ಸಾರ್ ಬಚ್ಚು ದಯವಿಟ್ಟು ಕ್ಯಾನ್ಸಲ್ ಮಾಡಿ ಶುರು ಮಾಡಿಬಿಡ್ತಾರೆ. ಭೂಲೋಕ ಸ್ಲಮ್ ಇದೆ, ಸತ್ಯಲೋಕ ಇಲ್ಲಿ ಭೂಲೋಕ ಇಲ್ಲಿ, ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಏನಂತ ಹೇಳಬೇಕು, ಇದು ಪನಿಷ್ಮೆಂಟ್ ಇದ್ದಾಗ ಆ್ಯಕ್ಚುಲಿ. ಆದರೆ ಆಚಾರ್ಯ ಏನು ಮಾಡಿದ್ರಂತೆ, ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ ನಿಧಾಯ್, ಅಪ್ಪಣೆನ ದೊಡ್ಡವ್ರು ಹೇಳಿದ್ರೆ ಹ್ಯಾ ಸ್ವೀಕಾರ ಮಾಡಬೇಕು, ಅದನ್ನು ಶಿರೋರತ್ನದಂತೆ ಶಿರಸಾ ವಹಿಸಬೇಕೆ ಹೊರತು ಅದರಲ್ಲಿ ಚಾಯ್ಸ್ ಇಲ್ಲ. ಅದು ಭಕ್ತಿ ತೋರಿಸುತ್ತೆ. ಈಗ ಎಲ್ಲ ಒಳ್ಳೆ ಜಾಗಕ್ಕೆ ಹೋದ್ರೆ ಹೋಗ್ಬಿಡ್ಬೋದು, ದೊಡ್ಡದಲ್ಲ. ಇದ್ದ ಜಾಗಕ್ಕೆ ಬರೋದು ಅಂತ ಕೇಳಿದ್ರೆ ಎಷ್ಟು ಕಷ್ಟ. ಭೂಲೋಕಕ್ಕೆ ಬರೋದು ಹೆಚ್ಚರ ಇಲ್ಲ, ಮತ್ತೆ ಹೋಗಲಿ. ಕೆಲವರು ಇರ್ತಾರೆ ಯಾವುದೋ ಉಪನ್ಯಾಸ ಕರೆಯೋದು, ಇಬ್ಬರೇ ಕೇಳ್ತೀವಿ ಅಂತ ಹೇಳಿಬಿಟ್ಟು ಧಾರಕರು ಏನು ಹೇಳ್ತಾರಾಗ ಮತ್ತೆ ಹೇಳಿದ್ರು ಒಳ್ಳೆದಾಯ್ತು ಬರೋದಿಲ್ಲ ಅಂದ್ಬಿಡ್ತಾರೆ. ಆಮೇಲೆ ಹೇಳಿದ್ರು ಕಷ್ಟ ಆಗ್ತಿತ್ತು, ಮೊದಲೇ ಹೇಳಿದ್ರಿ ಅಂತೆ. ಎಷ್ಟು ಜನಕ್ಕೆ ಬಂದು ಹೇಳಕ್ಕೆ ಬಂದಿದ್ದ ಆಚಾರ್ಯರು ಭಾಳ ಕಡಿಮೆ ಅಂದರೆ ಅಲ್ಲಿಂದ ಬಂದಿದ್ದಾರೆ. ಎಷ್ಟು ಡಿಸ್ಟೆನ್ಸ್ ಅದು, ಸತ್ಯಲೋಕನೇ ಬಂತು, ನಮ್ಮ ಹ್ಯೂಮನ್ ಲೆಕ್ಕದಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ, ಅಷ್ಟು ದೂರದಿಂದ ಬಂದಿದ್ದಾರೆ. ಯಾತಕ್ಕೆ ದೇವರು ಅಪ್ಪಣೆ ಮಾಡಿದ ಒಂದೇ ಕಾರಣ, ಅದು ಬೇಜಾರು ಮಾಡ್ಕೊಂಡು ಬರಲಿಲ್ಲ. ಅನರ್ಘ್ಯ ಶಿರೋರತ್ತವನ್ ಶಿರಸಾ ನಿಧಾಯ, ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಬಂದು. ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂದರೆ, ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ತವನ್ ನಿಧಾಯ ತಥಾ, ಇನ್ನೊಂದು ಕಾರಣ ಇತ್ತು. ಅಶೇಷ ದೇವತಾ ಪ್ರಾರ್ಥನಾ ಹಾರವ ಧೃತಿ ನಿಧಾಯ, ಎಲ್ಲ ದೇವತೆಗಳು ಪ್ರಾರ್ಥನೆ ಅದೇ ಸಮಯಕ್ಕೆ ಅವರು ಪ್ರಾರ್ಥನೆ ಮಾಡಿದರು. ಪರಮಾತ್ಮನ ಅಪ್ಪಣೆ, ದೊಡ್ಡವರ ಅಪ್ಪಣೆ, ಚಿಕ್ಕವರ ಪ್ರಾರ್ಥನೆ, ಎರಡೂ ಸೇರ್ಕೊಂಡ್ಬಿಡ್ತು. ಅವ್ರು ಏನಂತ ಪ್ರಾರ್ಥನೆ ಮಾಡಿದರು, ಇದೇ ಕೆಲಸ ಮಾಡು ಅಂತ ಹೇಳಿದರು. ಅವಾಗ ಇವರೇನು ಮಾಡಿದಾರಂತ ಪ್ರಾರ್ಥನೆಯನ್ನು ಹೃದಯದಲ್ಲಿ ಇಟ್ಕೊಂಡ್ರು. ಪರಮಾತ್ಮ ದೊಡ್ಡವನಾದ್ದರಿಂದ ತಲೆ ಮೇಲೆ ಇಟ್ಕೊಂಡ್ರು. ಇವರು ಪ್ರಾರ್ಥನೆ ಏನು ಮಾಡಿದ್ರು, ಹೃದಯದಲ್ಲಿ ಇಟ್ಕೊಂಡ್ರು. ಅದಕ್ಕೆ ಅದನ್ನ ಏನು ಮಾಡಿದರು, ಚೂಡಾಮಣಿ ತಲೆ ಮೇಲೆ ಇಟ್ಕೊಂಡ್ರು. ಇದು ಹಾರ ಎಲ್ಲಿ ಹಾಕೋತಾರೆ, ಇಟ್ಕೋತಾರೆ. ಸೊ ಎಲ್ಲ ದೇವತೆಗಳ ಪ್ರಾರ್ಥನೆ ಆಗಿತ್ತು ಅಂದರೆ ಹಾರದಂತೆ ಇತ್ತು. ದೇವರ ಅಪ್ಪಣೆ ಆಗಿತ್ತು, ರತ್ನದಂತೆ ಇತ್ತು. ರತ್ನದಂತೆ ಇದ್ದಿದ್ದು ಶಿರಸಾ ವಹಿಸಿದರು, ಇದು ಹಾರದಂತೆ ಇದ್ದು ಹೃದಯದಲ್ಲಿ ಹಾಕ್ಕೊಂಡ್ರು. ಎಷ್ಟೋ ಅಂತ ಹೇಳ್ತಾರೆ. ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ, ನಾವು ಹೇಳಿದ್ದೀನಿ ಅಂತ ಹೇಳಿ ದೊಡ್ಡವರು ಒಂದು ಹೇಳ್ಬೇಕಾದ್ರೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಮನಸ್ಸಲ್ಲಿ ಇಟ್ಕೊಳ್ಳಿ ಅಂದ್ರೆ ಏನು, ಹೃದಯ ಮನಸ್ಸು, ಹೃದಯ ಅಂದರೆ ಮನಸ್ಸು. ಮನಸ್ಸಲ್ಲಿರಲಿ, ಇನ್ನೇನು ಆರ್ಡರ್ ಮಾಡಕ್ಕೆ ಬರೋದಿಲ್ಲ, ಅದನ್ನು ಆರ್ಡರ್ ಮಾಡಕ್ಕೆ ಸಾಧ್ಯ ಇಲ್ಲ. ದೊಡ್ಡವ್ರು ರಿಕ್ವೆಸ್ಟ್ ಮಾಡ್ಬೋದು, ಹೊತ್ತು ಆರ್ಡರ್ ಮಾಡಕ್ಕೆ ಬರೋದಿಲ್ಲ. ದೊಡ್ಡವ್ರು ಏನು ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಅದಕ್ಕೋಸ್ಕರ ಶಿರಸಾ ಅಲ್ಲಿ ವಹಿಸಿದ್ರು, ಇಟ್ಕೊಂಡ್ರು. ಅಂದ್ರೆ ಪರಮಾದರೇಣ ಅನರ್ಘ್ಯ ಶಿರೋರತ್ತವತ್ ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾ ಹಾರವತ್ ಹೃದಯ ನಿಧಾಯ ಸರ್ವ ಸ್ವಕೀಯ ಸಜ್ಜನಾನುಗ್ರಹೇಚ್ಛಯ, ಎಲ್ಲ ತಮ್ಮ ಸಜ್ಜದರ ಅನುಗ್ರಹ ಸಜ್ಜದರ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಕರ್ಮಭೂಮಿ ಅವತೀರ್ಣಾನ, ಕರ್ಮಭೂಮಿಯಾದ ಭರತ ಖಂಡದಲ್ಲಿ ಅವತಾರವನ್ನು ಮಾಡಿದರು. ಇಷ್ಟು ಮಧುವೀಜದ ವಾಕ್ಯಗಳನ್ನು ಹಾಗೆ ಇಟ್ಟಿರೋದು, ಸ್ವಲ್ಪ ಚೇಂಜ್ ಮಾಡಿಲ್ಲ. ಆದೇಶ ಮೌಲಿಮಣಿ ಉಜ್ವಲ ವರ್ಣಮೇನಂ ಬದ್ಧಾಂಜಲಿಹಿ ಮರುದನರ್ಘ್ಯ ಮಹತ್ತ ಮೂರ್ಧಾ, ಇದಿಷ್ಟು ಮೊದಲನೇ ಭಾಗ. ಆಮೇಲೆ ಹಾರಾವಲಿ ಮೇವೃದ ವಿಭುದೇಂದ್ರಯಾಂಚನಾಂ ಎರಡನೇದ. ಆಮೇಲೆ ಸಜ್ಜನ ಅನುಜಿಗೃಷ್ಠು ಅವಾತಿ ತೀರ್ಷತ್ ಅನುಜಿಗೃಷ್ಠು, ಮೂರು ಪದ ಪೂರ್ತಿ ಮಧ್ವಯುಗದ ಶ್ಲೋಕಗಳೆಲ್ಲ ಈ ರೀತಿ ಚೇಂಜ್ ಮಾಡಿದ್ದಾರೆ ರಾಯರು. ಆಮೇಲೆ ಕರ್ಮಭೂಮಿ ಅಂತ ಬಂತಲ್ಲ, ಆ ಪದನು ಮಧ್ವಯುಗ ಇದ್ದೇನೆ. ಸದ್ವೀಪ ವಾರಿಣಿ ಸಪ್ತಕ ಭೂತಧಾತ್ರ್ಯ ಮಧ್ಯೇಪಿ ಕರ್ಮಭೂಮಿ ಭಾರತ ರಾಮಖಂಡೇ ಕಾಲೇ ಕಲೌ ಭೂಮಿಬಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯ ಗೇಹ ಕುಲ ಮೌಲಿ ಮಣಿ ದ್ವಿಜ ಅಭೂತ್ ಇದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಕೂಡ ಮಧ್ವಯುಜ ಇತ್ತು. ರಾಯರಿಗೆ ಮಧ್ವಯುಜ ಬಹಳ ಪ್ರಿಯವಾದದ್ದು. ಅಣುಮಧ್ವಜಿಗೆ ವ್ಯಾಖ್ಯಾನ ಬರೆದಿದ್ದಾರೆ ಅಣುಮಧ್ವ ವಿಜಯಕ್ಕೆ. ಮಧ್ವ ವಿಜಯನ ಕೋಟ್ ಮಾಡ್ತಾರೆ ಪರಿಮಳದಲ್ಲಿ, ತದುಕ್ತಂ ಸುಮಧ್ವ ವಿಜಯೇ ಅಂತ ಹೇಳ್ತಾರೆ. ಅದರಿಂದ ಮಧ್ವ ವಿಜಯ ಎಷ್ಟು ಶ್ರೇಷ್ಠವಾದ ಗ್ರಂಥ ಅಂಬೋದಕ್ಕೂ ಸಾಕ್ಷಿ. ಅವತಾರ ಮಾಡಿದರು, ಅವತಾರ ಮಾಡಿ ಏನು ಮಾಡಿದ್ರೆ ಆಮೇಲೆ ತಥಾ ಅವತೀರ್ಯ ಸಕಲ ಸಚ್ಛಾಸ್ತ್ರ ಕರ್ತೃಣಾಂ. ಹಾಗೆ ಅವತಾರ ಮಾಡಿದ ಮೇಲೆ ಸಕಲ ಸಚ್ಛಾಸ್ತ್ರಗಳ ರಚನೆಯನ್ನು ಮಾಡಿದರು. ಸಕಲ ಸಚ್ಛಾಸ್ತ್ರಗಳು ಅಂದರೆ ಸರ್ವಮೂಲ ಗ್ರಂಥಗಳನ್ನು ಬರೆದರು ಅಂತ ಅರ್ಥ. ಸಕಲ ಸಚ್ಛಾಸ್ತ್ರ ಕರ್ತೃಣಾಂ, ಹಾಗೆ ಅವತರಿಸಿ ಸಕಲ ಸಚ್ಛಾಸ್ತ್ರಗಳನ್ನು ಕರ್ತೃಡಾಮ್. ಅದು ಎರಡು ಅರ್ಥ ಅದಕ್ಕೆ, ಕರ್ತೃ ಬರೆಯೋದು ಅಂತ ಒಂದು ಅರ್ಥ, ಶೋಧನೆ ಮಾಡೋದು ಇನ್ನೊಂದು ಅರ್ಥ ಅದಕ್ಕೆ. ಗೊತ್ತಾಯ್ತಾ, ಶೋಧನೆ ಮಾಡೋದು ಅಂತೇಳಿ. ಅದಕ್ಕೆ ಪರ್ಯ ಶೋಧಯ ದಮಂದ ಮನೀಷಃ ಮಧ್ವದಲ್ಲಿ ಹೇಳಬೇಕಾದ್ರೆ ಆಚಾರ್ಯ ಮೂಲ ಗ್ರಂಥಗಳನ್ನು ಶೋಧನೆ ಮಾಡ್ತಾರೆ. ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ ಚೈವ ಪೃಥಗ್ ವಿಧಾನ. ಎಲ್ಲ ಗ್ರಂಥ ಶುದ್ಧ ಪಾಠವನ್ನು ಹೇಳ್ತಾರೆ. ಅಚ್ಯುತ ಪ್ರೇಕ್ಷರೇ ಪಾಠ ಹೇಳಬೇಕಾದ್ರೆ ಕನ್ಫ್ಯೂಷನ್ ಬಂತು, ಯಾವುದು ಕರೆಕ್ಟ್ ರೀಡಿಂಗ್ ಅಂತೇಳಿ. ತಕ್ಷಣ ಆಚಾರ್ಯ ಹೇಳಿಕೊಟ್ರು, ಇದೆಲ್ಲ ಏನಿದು ಪಾಠ ಶುದ್ಧೀಕರಣ, ಅದು ಸಂಶೋಧನೆ. ಮೂಲ ಗ್ರಂಥಗಳ ಸಂಶೋಧನೆ ಮಾಡೋದಕ್ಕೂ ಕರ್ತೃ ಅಂತ ಕರೀತಾರೆ, ಗ್ರಂಥ ಬರೆಯೋದಕ್ಕೂ ಕರ್ತೃ ಅಂತ ಕರೀತಾರೆ. ಸಂಸ್ಕೃತ ಎರಡು ಅರ್ಥ ಇದೆ ಅಂತ ಆಚಾರ್ಯ ಎರಡು ಗ್ರಂಥ ಕೆಲಸಗಳನ್ನು ಮಾಡಿದರು. ಸತಾ ಅವತೀರ್ಯ ಸಕಲ ಸಚ್ಛಾಸ್ತ್ರ ಕರ್ತೃಣಾಂ ಸರ್ವ ದುರ್ಮತ ಭಂಜಕಾನಾಂ. ನೆಕ್ಸ್ಟ್ ಎಲ್ಲ ದುರ್ಮತಗಳನ್ನು ಏನು ಮಾಡಿದರು ಆಚಾರ್ಯರು, ಎಲ್ಲ ಖಂಡನೆ ಮಾಡಿ ಹಾಕಿಬಿಟ್ಟು ಏಕವಿಂಶತಿ ಗುಭಾಷ್ಯ ದೂಷಕಂ ಮಧ್ವದಲ್ಲಿ ಬಂದಿದೆ. ಇಪ್ಪತ್ತೊಂದು ದುರ್ಭಾಷ್ಯಗಳನ್ನು ಖಂಡನೆ ಮಾಡಿ, ಸರ್ವ ದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದೆ ಆಚಾರ್ಯ. ಮಾಡಿದ ಕೆಲಸದ ಒಟ್ಟು ಸಾರಾಂಶ ಏನು ಅಂದರೆ, ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದರು. ಎಂಥ ವೈಷ್ಣವ ಸಿದ್ಧಾಂತ, ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಕಾನಂ. ಶ್ರೀ ವೈಷ್ಣವ ಸಿದ್ಧಾಂತ ಅವರು ಮಾಡಿದರು, ಶ್ರೀಮದ್ ವೈಷ್ಣವ ಸಿದ್ಧಾಂತ ಇವರು ಮಾಡಿದರು. ಇಷ್ಟು ವ್ಯತ್ಯಾಸ ಗೊತ್ತಿರಬೇಕು, ಶ್ರೀ ವೈಷ್ಣವ ಶ್ರೀಮದ್ ವೈಷ್ಣವ ಎಲ್ಲ ವ್ಯತ್ಯಾಸ ಇದೆ. ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಂ ಸತ್ಸಂಪ್ರದಾಯ, ಅದು ಎಲ್ಲಿಂದ ಬಂದಿದ್ದು ವೈಷ್ಣವ ಸಿದ್ಧಾಂತ ಅಂದರೆ ಅನಾದಿತ ಅನಾದಿಕಾಲ ಸಿದ್ಧಾಂತ ಹೊಸ್ತಲ್ಲ ಇದು. ತುಂಬನೇ ರೀತಿ ಪ್ರಶ್ನೆ ಮಾಡ್ತಿರ್ತಾರೆ. ಆಯಿತು, ಮಧ್ವಾಚಾರ್ಯರು ಬಂದರು, ಅವತಾರ ಮಾಡಿದರು, ಸರ್ವಮೂಲ ಗ್ರಂಥ ಬರೆದ್ರು, ಮೋಕ್ಷಕ್ಕೆ ದಾರಿ ತೋರಿಸಿದ್ರು. ಮೋಕ್ಷ ಆಗತ್ತೆ ಓದರೆ ಕರೆಕ್ಟ್, ಎಷ್ಟು ದಿವಸದ ಜಗತ್ತಿದೆ, ಹಿಂದಿನವ್ರ ಗತಿ ಏನಾಗಿದೆ ಅಂತ ಕೇಳಿದರೆ ಗ್ರಂಥ ಇತ್ತು ಅವರಿಗೆ, ಗೊತ್ತಾಯ್ತು ಎಲ್ಲಿದ್ದ ಇದು ಅನಾದಿತ ಅನಾದಿಕಾಲ ಸಿದ್ಧಾಂತ ಇದೆ. ಮತ್ತು ಆಚಾರ್ಯ ಯಾತಕ್ಕೆ ಬಂದವ್ರನ್ನ ಮತ್ತೆ ಏನಾಗಿತ್ತದು, ಲುಪ್ತ ಆಗಿತ್ತು, ಅದು ಸರಿ ಮಾಡಿದರೆ ಹೊರತು ಹೊಸ ಮತ ಕ್ರಿಯೇಟ್ ಮಾಡಲಿಲ್ಲ ಆಚಾರ್ಯ. ಇದು ಕೂಡ ಡಿಸ್ಕವರಿನೇ ಹೊರತು ಏನಲ್ಲ, ಇನ್ವೆನ್ಷನ್ ಅಲ್ಲ. ಇದು ನೆನಪಿರಬೇಕು, ಡಿಸ್ಕವರಿ ಬೇರೆ ಇನ್ವೆನ್ಷನ್ ಬೇರೆ. ಮಧ್ವಮತ ಅನಾದಿ ಕಾಲದ್ದು, ಅದನ್ನು ಪುನರ್ಜೀವನಗೊಳಿಸಿದರೆ ಹೊರತು ಹೊಸದಾಗಿ ಸೃಷ್ಟಿ ಮಾಡಿದ ಮತ ಅಲ್ಲ. ಇದು ಕೆಲವರು ಏನು ಮಾಡಿಬಿಡ್ತಾರೆ, ಮೊದಲು ಬಂದ ಮತ ನಮ್ಮದು ಅದನ್ನು ಫಾಲೋ ಮಾಡಿ ಅಂತ ಕೇಳಿದರೆ, ಅನಾದಿ ಕಾಲದ ಮತ ಮೊದಲು ಬಂತು ಅಂತ ಪ್ರಶ್ನೆ ಬರೋದೇ ಇಲ್ಲ. ಈಗ ಎಲ್ಲ ಜೀವರು ಹೇಗೆ ಅನಾದಿನೋ ಎಲ್ಲ ಮತಗಳು ಅನಾದಿ. ಸೊ ಆಚಾರ್ಯರ ಮತ ಕೂಡ ಏನದು ಅನಾದಿಯೇ, ಅನಾದಿತಃ. ಮುಂದೆ ಹೇಗಿದೆ, ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ. ಸತ್ಸಂಪ್ರದಾಯದಿಂದ ಬಂದಿತ್ತದು. ಸತ್ಸಂಪ್ರದಾಯ ಶಬ್ದಕ್ಕೆ ಎರಡು ಅರ್ಥ, ಸತ್ ಅಂದ್ರೇನು ಒಳ್ಳೆ ಸಂಪ್ರದಾಯ ಅಂತ ಅಷ್ಟೇ ಅರ್ಥ. ಇನ್ನೊಂದೇನು ಅಂತ ಕೇಳಿದರೆ, ಸದಿತಿ ಬ್ರಹ್ಮ, ಸತ್ ಅಂದರೆ ವಿಷ್ಣು, ಹಂಸನಾಭಕ ಪರಮಾತ್ಮನ ಪರಂಪರೆಯಿಂದ ಬಂದ ಅಂತ ಒಂದು ಅರ್ಥ. ಸದಿತಿ ವಾಯು, ವಾಯುದೇವರ ಪರಂಪರೆಯಿಂದ ಬಂದ ಅಂತ ಅರ್ಥ. ಎರಡು ಅರ್ಥ ತಗೋಬೇಕು, ಸತ್ಪರಂಪರಾ ಪ್ರಾಪ್ತ, ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ, ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಇದು ಸ್ವಾರಸ್ಯ ಇದೆ. ಏನು ಸ್ವಾರಸ್ಯ ಅಂದರೆ, ಬರೀ ಸತ್ ಗ್ರಂಥಗಳಿಂದ ಬಂದ ಅಂತ ಹೇಳಿದ್ರೆ ಸಾಕಾಗ್ತಿತ್ತು, ಸತ್ ಸಂಪ್ರದಾಯ ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಎಷ್ಟೇ ಪುಸ್ತಕ ಓದಿದರೂ ಕೂಡ ಡೈರೆಕ್ಟ್ ಕೇಳಿದ ಎಫೆಕ್ಟ್ ಬರೋದಿಲ್ಲ, ಗೊತ್ತಾಯ್ತಿಲ್ಲ. ಡೈರೆಕ್ಟ್ ಸಂಪ್ರದಾಯ ಅಂದ್ರೆ ಏನು, ಹೌದು, ಓರಲ್ ಕಮ್ಯುನಿಕೇಷನ್. ಓರಲ್ ಕಮ್ಯುನಿಕೇಷನ್ ಇಲ್ಲದೆ ಹೋಗಿಬಿಟ್ರೆ ಬರೀ ಪುಸ್ತಕದಿಂದ ಏನು ಬರೋದಿಲ್ಲ, ಪರ್ಫೆಕ್ಟ್ ನಾಲೆಜ್ ಬರೋದಿಲ್ಲ. ಅರ್ಥ ಆಯ್ತಾ, ಪುಸ್ತಕ ಬರುತ್ತೆ ಅದು ಎಷ್ಟೋ ತರ್ತೀವಿ, ನೀವು ಎಷ್ಟು ಪುಸ್ತಕ ಓದಿದ್ರು ಕೂಡ ಹೇಳುತ್ತಾಗ ತಕ್ಷಣ ಅರ್ಥ ಆಗುತ್ತೆ. ಅದಕ್ಕೆ ಇವತ್ತಿನ ನಮ್ಮ ಸ್ಕೂಲ್ ಸಿಸ್ಟಮೇ ಕಾರಣ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಏನದು, ಈ ಪ್ಲೇ ಹೋಮ್ನಿಂದ ಮೇಷ್ಟ್ರು ಬೇಕು ಅವರಿಗೆ. ಇವತ್ತು ವಿಡಿಯೋ ಎಲ್ಲ ಟಿ ವಿ ಬಂದಿದೆ, ಇವತ್ತು ಯಾರು ಸ್ಕೂಲೆಲ್ಲ ಕಾಲೇಜ್ ಕ್ಲೋಸ್ ಮಾಡಿಬಿಟ್ಟು ಬರೀ ಟಿ ವಿಯಿಂದ ಪಾಠ ಯಾಕೆ ಮಾಡಬಾರ್ದು, ಹೌದಲ್ಲ, ಬರೀ ಆಡಿಯೋ ವಿಡಿಯೋ ಎರಡೂ ಇರೋದ್ರಿಂದ ಇವತ್ತು ಏನು ಮಾಡ್ಬೋದು. ಇವತ್ತು ಆ್ಯಕ್ಚುಲಿ ಏನಾಗಿದೆ, ಇನ್ನೂ ಜಾಸ್ತಿ ಆಗಿದೆ ಸ್ಕೂಲ್ಸ್ ಮೊದಲಿಗಿಂತ, ಡೊನೇಷನ್ನು ಜಾಸ್ತಿ ಆಗಿದೆ. ಅದಕ್ಕೆ ಡೈರೆಕ್ಟ್ ಹೇಳಿದ್ರೆ ಎಫೆಕ್ಟ್ ಯಾವುದರಿಂದ ಆಗೋದಿಲ್ಲ, ಇದರಿಂದ ಆಗೋದಿಲ್ಲ. ಅದಕ್ಕೇನೆ ಸತ್ಸಂಪ್ರದಾಯ ಅದಕ್ಕೆ ಕರೀತಾರೆ. ಯಾವಾಗಲೂ ಕೂಡ ಎಷ್ಟು ಓದಿದರೂ ಕೇಳಿದ ಎಫೆಕ್ಟೇ ಬೇರೆ, ಓದಿದ ಎಫೆಕ್ಟೇನೇ ಬೇರೆ. ಅದು ಮೌಖಿಕವಾಗಿ ಸಿದ್ಧಾಂತ ಬಂದರೆ ಇವತ್ತು ಕೂಡ ಸೀನಿಯರ್ ಭಾರಿ ಸೀನಿಯರ್ಸ್ ಆಫೀಸರ್ಸ್ ಕೂಡ ಏನು ಮಾಡ್ತಾರೆ, ಟ್ರೈನಿಂಗ್ಸ್ ಕಂಡಕ್ಟ್ ಮಾಡ್ತಾರೆ. ಟಿವಿಗೆ ನೋಡ್ಬಿಡಿ ಅಂತ ಹೇಳಿದ್ರೆ ಕರೆದು ಅದಕ್ಕೂ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಮಾಡ್ತಾರೆ. ಕಾರಣ ಏನಂತ ಕೇಳಿದ್ರೆ ಅದು ಹಾಳು ಮಾಡೋ ಉದ್ದೇಶ ಇನ್ನೊಂದು ಕಾರಣ ಇರ್ತದೆ. ಅವಳು ಮುಖ್ಯವಾದ ಉದ್ದೇಶ ಏನು? ಈ ಎಫೆಕ್ಟ್ ಅದ್ರಲ್ಲಿ ಬರೋದಿಲ್ಲ ಅಂತ. ಇವತ್ತು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಮನೆ ತರ್ತೀರಿ, ಯಾವುದೋ ಒಂದು ಎಲೆಕ್ಟ್ರಾನಿಕ್ ತರ್ತೀರಿ, ಎಷ್ಟೇ ಹೇಳಿದ್ರು ಕೂಡ ನಾವೇ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅವನೇನು ಮಾಡ್ತಾನೆ ಮತ್ತೆ ತೋರಿಸ್ಕೊಡ್ತಾನೆ, ಅವಾಗ ಅರ್ಥ ಆಗ್ಬಿಡ. ಇಲ್ಲ ಹೋದರೆ ಮೆಕ್ಯಾನಿಕಲ್ಲಿ ಮಾಡೋಕ್ಕೆ ಹೊರಟಾಗ ಸ್ವಲ್ಪ ತಪ್ಪಾರು ಏನಾಗೋ ಚಾನ್ಸ್ ಇರುತ್ತೆ, ಪೂರ್ತಿ ಕೆಟ್ಟೇ ಹೋಗ್ಬಿಡುತ್ತೆ. ಅದು ಮಿಸ್ಹ್ಯಾಂಡ್ಲ್ ಮಾಡಿದ್ರೆ ಮತ್ತೆ ಜವಾಬ್ದಾರ ಅಲ್ಲ ಅಂತ ಹೇಳ್ಬಿಡ್ತಾರೆ ಅವರು. ಇದೆಲ್ಲ ಯೋಚನೆ ಮಾಡಿದ್ರೆ ಗೊತ್ತಾಗ. ಹಾರವ ಧೃದಿ ನಿಧಾಯ, ಆ ದೃಷ್ಟಿಯಿಂದ ಸತ್ಸಂಪ್ರದಾಯ ಪರಂಪರಾ ಗುರುಮುಖೇನ ಓದಿ ಜ್ಞಾನ ಸಂಪಾದನೆ ಮಾಡೋದೇ ಬೇರೆ, ಬರೀ ಪುಸ್ತಕ ಓದಿ ಜ್ಞಾನ ಸಂಪಾದನೆ ಮಾಡೋದೇನೆ ಬೇರೆ. ಅದರಿಂದ ಏನು ರಿಸ್ಕ್ ಇದೆ ಅದರೊಳಗೆ? ಇದರಲ್ಲಿ ರಿಸ್ಕ್ ಇರೋದಿಲ್ಲ. ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಂ ಅಂತ ಸಿದ್ಧಾಂತವನ್ನು ಬರೀ ಹೇಳಿದ್ರಲ್ಲ, ಪ್ರತಿಷ್ಠಾಪನೆ ಮಾಡಿದ್ರು. ಪ್ರತಿಷ್ಠಾಪನೆ ಮಾಡೋಕ್ಕೆ ಏನು ಮಾಡಬೇಕು? ತಿಳಿಸ್ಬೇಕು, ಬರೀಬೇಕು, ಟ್ರೆಡಿಷನ್ ಕ್ರಿಯೇಟ್ ಮಾಡಬೇಕು. 9 ಮಠಗಳನ್ನು ಮಾಡಿದರು, ಗೊತ್ತಾಯ್ತಾ? ಶಿಷ್ಯ ಪರಂಪರೆಯನ್ನು ತಂದರು, ಮತ್ತೆ ಅರ್ಚನೆಗೋಸ್ಕರ ದೇವರನ್ನು ಕೊಟ್ಟರು, ವ್ಯವಸ್ಥೆ ಮಾಡಿದರು. ಅದು ಪ್ರತಿಷ್ಠಾಪನೆ ಅಂದ್ರೆ ಹಾಗೆ ಇರೋ ಕೆಲಸ ಮಾಡಿ ಹೋದ್ಮೇಲೆ ಎಸ್ಟಾಬ್ಲಿಷ್ ಮಾಡೋದು ಬೇರೆ, ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಅರ್ಥ. ಅದು ಸತ್ಸಿದ್ಧಾಂತ ಅದು ಎಸ್ಟಾಬ್ಲಿಷ್ ಮಾಡಿದ್ದಕ್ಕೇನೆ ಮುಂದೆ ಜೈತೀರ್ಥರಂಥವರೆಲ್ಲ ಬರೋದಕ್ಕೆ ಸಾಧ್ಯವಾಗಿತ್ತು. ಅತಎವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ, ಇಷ್ಟೆಲ್ಲ ಮಾಡಿದ್ರಿಂದನೇ ಏನಾಯಿತು ಅಂದರೆ ದೇವರು ಪರಮಾನುಗ್ರಹ ಪಾತ್ರಭೂತರಾದವರು. ಎಲ್ಲ ಯೋಗ್ಯರು ಅನುಗ್ರಹ ಪಾತ್ರಭೂತರೇ, ಪರಮಾನುಗ್ರಹ ಪಾತ್ರಭೂತರಾಗೋದು ಕಷ್ಟ, ಗೊತ್ತಾಯ್ತಾ? ಅನುಗ್ರಹದಲ್ಲಿ ಕೂಡ ಏನಿದೆ? ತಾರತಮ್ಯ. ಸೊ ಅತಿ ಹೆಚ್ಚು ಅನುಗ್ರಹ ದೇವರು ಯಾರ ಮೇಲೆ ಮಾಡ್ತಾನೆ? ವಾಯುದೇವರ ಮೇಲೆ. ಅದಕ್ಕೆ ವಾಯುದ ಯಾವಾಗ ಯಾತಕ್ಕೆ ಮಾಡ್ತಾ ಇಷ್ಟೆಲ್ಲ ಮಾಡಿದ್ದಕ್ಕೆ ಮಾಡ್ತಾನೆ? ಏನರ್ಥ ಅಂದರೆ, ಯಾರು ಸತ್ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡ್ತಾರೋ ದೇವರು ಅವ್ರ ಮೇಲೆ ಏನು ಮಾಡ್ತಾನೆ? ಜಾತಿ ಅನುಗ್ರಹ ಮಾಡ್ತಾನೆ. ಇದು ಅರ್ಥ ಮಾಡ್ಕೋಬೇಕು. ಆದಷ್ಟು ನಾವು ವೈಯಕ್ತಿಕ ಮಾಡೋದು ಬೇರೆ, ತುಂಬ ಜನಕ್ಕೆ ಅನುಕೂಲ ಆಗ ಮಾಡೋದು ಬೇರೆ. ಅಂಥ ಕೆಲಸ ಮಾಡಿದ ದೇವ್ರು ಏನು ಮಾಡ್ತಾನೆ? ಬಹಳಷ್ಟು ಅನುಗ್ರಹ ಮಾಡ್ತಾನೆ. ನಮ್ಮನೇಲಿ ಬಡಿಸಕ್ಕೆ ಬನ್ನಿ ಅಂತ ಯಾರು ಬರ್ತಾರೋ? ಬರೋದಿಲ್ಲ. ಸಮಾರಾಧನೆ ಬಂದರೆ ಬರ್ತಾರೆ. ಯಾತಕ್ಕೆ ಬರ್ತಾರೆ? ಸಮಾರಾಧನೆ ವಾಲಂಟ್ರಿಯಾಗಿ ಬರ್ತಾರೆ. ಯಾತಕ್ಕೆ? 4 ಜನ ಬೆಚ್ಚ ಕೆಲಸ. ನಿಮ್ಮನೆ ಬಂದರೆ ಕೂಲಿಯಾಗಬೇಕು, ಕೂಲಿಯಾಗಿ ಬಂದರೆ ದುಡ್ಡು ಕೊಟ್ಟರೆ ಕೂಲಿ ತಗೋತಾರೆ, ಇಲ್ಲದವ್ರೆ ಯಾರಿಗೂ ಸಹಾಯ ಮಾಡೋದು ಬರಲ್ಲ ಅಂದ್ಬಿಡ್ತಾರೆ. ಅರ್ಥ ಆಯ್ತಾ? ಈಗ ಇದು ಯಾವಾಗ ಇನ್ನೊಬ್ಬರಿಗೆ ಮಾಡೋಕ್ಕೋಸ್ಕರ ಹೊರಟಾಗ ಅದು ಸೇವೆ ಅಂತ ಕೆಲಸ ಹಾಗೆ, ನಮ್ಮದು ಮಾಡಿಕೊಂಡ್ರೆ ಸೇವೆ ಅಂತ ಕರೆಯೋದಿಲ್ಲ. ಪ್ರತಿಷ್ಠಾ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡೋ ಕೆಲಸ ಮಾಡಿದರೆ ದೇವರಿಗಾಗೋ ಸಂತೋಷ ಇನ್ಯಾವ್ದು ಮಾಡಿದರೂ ಕೂಡ ಆಗೋದಿಲ್ಲ. ಅದು ಜ್ಞಾನ ಕಾರ್ಯದ ಸಂತೋಷ ಇನ್ಯಾವುದೂ ಕೊಡೋದಿಲ್ಲ. ತಾನೇ ಹೇಳ್ತಾನೆ ಭಗವದ್ಗೀತೆಯ ಕೊನೆಗೆ, ಯಾರು ಭಗವದ್ಗೀತೆ ಹೇಳ್ತಾರೆ ಅವ್ರು ನನಗೆ ಎಷ್ಟು ಪ್ರಿಯರಾಗ್ತಾರೆ ಅಂದರೆ ಅಷ್ಟು ಪ್ರಿಯ ಯಾರೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಮಾತು ಪ್ರತಿಷ್ಠಾಪನೆ ಮಾಡಬೇಕು ಯಾವಾಗಲೂ ಕೂಡ. ಅತಏವ ನಮಗೆ ಪ್ರತಿಷ್ಠಾಪನೆ ಶಬ್ದ ಕೊನೆಗೆ ಏನು ಅರ್ಥ ಆಯಿತು? ಮೂರ್ತಿ ಪ್ರತಿಷ್ಠಾಪನೆ ಆಗೋದು ಕೊನೆಗೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಪ್ರತಿಷ್ಠಾಪನೆ ಅಲ್ಲ, ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡೋದು. ಸಿದ್ಧಾಂತ ಪ್ರತಿಷ್ಠಾಪನೆಗೆ ಒಂದು ವೇದಿಕೆ ಅಂತ ಮೂರ್ತಿ ಪ್ರತಿಷ್ಠಾಪನೆ ಹೊರತು ಅಲ್ಲೇ ಎಂಡ್ ಆಗಬಾರದು. ಅತಏವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧವು ಪೂಜ್ಯಾನಾಂ. ದೇವರ ಮತ್ತೊಂದು ಮಹಿಮೆ ಅಂದರೆ ಭಗವತ್ ಸನ್ನಿಧವು ಪೂಜ್ಯಾನಾಂ. ದೇವ್ರ ಪೂಜೆ ಮಾಡಬೇಕಾದ್ರೆ ವಾಯುದೇವ್ರ ಮುಂದೆ ಇರಲೇಬೇಕು. ಪ್ರಾಣದೇವರು ಇಟ್ಕೊಳ್ಳದೆ ಪೂಜೆ ಮಾಡಾಗಿಲ್ಲ. ದೇವರ ಅಪ್ಪಣೆ ಹಾಗೆ, ಗೊತ್ತಾಯ್ತು? ದೇವರ ಅಪ್ಪಣೆ ಮಾಡಿದ್ದಾರಂತೆ. ಬರೀ ನಾನು ಪೂಜೆ ಮಾಡಿ ಸ್ವೀಕಾರ ಮಾಡೋದಿಲ್ಲ, ಏನು ಪೂಜೆ ಮಾಡಬೇಕು? ನಿಮ್ಮ ಪೂಜೆನೂ ಮಾಡಬೇಕು. ಸಹಭೋಗ ಅಂದ್ರೆ ಅದೇನೆ, ತಪ್ಪದೇನೆ ವಾಯುದೇವ್ರ ಪೂಜೆ ಮಾಡದೆ ಹೋದರೆ ದೇವ್ರ ಪೂಜೆ ಆಗೋದಿಲ್ಲ. ಸರ್ವದಾ ಒಂದೊಂದು ಕೆಲಸಕ್ಕಲ್ಲ, ಪ್ರತಿ ಕೆಲಸಕ್ಕೂ ಮುಖ್ಯ ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ಅನ್ನಲೇಬೇಕು. ಒಂದು ಯಾವುದನ್ನೋದಿಲ್ಲ ಏನಾಗುತ್ತದೆ? ಇನ್ವ್ಯಾಲಿಡ್, ದೇವ್ರ ಸ್ವೀಕಾರ ಮಾಡೋದಿಲ್ಲ. ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧವು ಪೂಜ್ಯಾನ. ಎಲ್ಲ ಕಾಲಕ್ಕೂ ಕೂಡ ಭಗವದ್ ಆದೇಶದಂತೆ ಭಗವತ್ ಸನ್ನಿಧಿಯಲ್ಲಿ ಪೂಜ್ಯರಾಗಿರತಕ್ಕಂಥ ರಾಯರೇನಂತ ಕರಿತೇವೆ ನಾವು? ಪೂಜ್ಯಾಯ ರಾಘವೇಂದ್ರಾಯ. ಅವ್ರು ಹೇಳ್ತಾರೆ ಪೂಜ್ಯಾನ ಪರವ ಪೂಜ್ಯರು ಯಾರಿದ್ದಾರೆ? ವಾಯುದೇವರಿದ್ದಾರೆ. ಅವರಿಗೆ ತಾರತಮ್ಯ ತಿಳಿಸ್ಕೊಡ್ತಾರೆ. ತಥಾ ಭಗವತ ದತ್ತ ವರಾಣ, ರಾಮದೇವರು ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರೆ ಹನುಮಂತನ ಪೂಜೆ ಎಲ್ಲರೂ ಮಾಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ವಾಯುದೇವರು ಇರ್ತಾರೆ. ಅದು ವಿಶೇಷ ಯಾವ ರೂಪ ಇರಬೇಕು? 60 ರೂಪಾಯಿ ಇರಬೇಕು, ಗೊತ್ತಾಯ್ತಾ? 3 ರೂಪಾಯಿನೂ ಸಮ. ಆದ್ರೆ ದೇವ್ರು ಸ್ಪೆಸಿಫಿಕ್ ಆಗಿ ಏನು ಹೇಳಿದ್ದಾನೆ? ಈಗ 60 ರೂಪಾಯಿನೇ ಪೂಜೆ ಮಾಡಬೇಕು. ಅದರಲ್ಲೂ ಕೂಡ 3 ಯಾವುದಿದ್ರೂ ಸ್ಥಾನ ತೊಂದರೆ ಇಲ್ಲ. ವಿಶೇಷ ಒತ್ತು ಕೊಡೋದು ಯಾವುದಕ್ಕೆ? 60 ರೂಪಾಯಿಗೆ. ಯಾತಕ್ಕಿಲ್ಲ ಅಂದರೆ 6 ರೂಪಾಯಿನೇ ಪೂಜೆ ಮಾಡಿ ಕೆಲಸ ಆಗೋದು. 3 ರೂಪಾಯಿ ಯಾತಕ್ಕೆ? ಈಗ ನಮ್ಮೂರೆಲ್ಲ ಬ್ರಾಂಚಿನಲ್ಲಿ ಎಲ್ಲ ಕೆಲಸ ಆಗೋದಾದ್ರೆ ಬೇರೆ ಯಾಕೆ ಹೋಗ್ತೀವಿ ನಾವೀಗ? ಹೋಗ್ತಾನೆ. ಅರ್ಕೇಚೇನ್ ವಧುವಿದ್ದೇತ ವಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್. ಅದು ಎಕ್ಕೆ ಗಿಡದಲ್ಲಿ ನಮಗೆ ಜೇನು ಸಿಕ್ಕರೆ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಸಿಗಲ್ಲ ಅಂತ ಬೇರೆ ಕಡೆ ಹೋಗ್ತಿರೋ, ಸಿಕ್ಕ ಮೇಲೆ ಹೋಗೋ ಕಾರಣ ಇಲ್ಲ. ಉಳಿದ ದೇವತೆಗಳಿಗೆ ಒಂದು ಸ್ವಾರಸ್ಯನೇ ಇದೆ. ಉಳಿದ ದೇವತೆಗಳನ್ನ ಅವತಾರ ಪೂಜೆ ಮಾಡೋದಿಲ್ಲ. ಅವು ರುದ್ರದೇವ್ರ ಪೂಜೆ ಮಾಡ್ತೇವೆ, ಅಶ್ವತ್ಥಾವ್ರ ಪೂಜೆ ದುರ್ವಾಸರ ಪೂಜೆ ಎಲ್ಲ ಮಾಡೋದಿಲ್ಲ. ರುದ್ರ ಮೂಲ ರೂಪ ಇಂದ್ರದೇವ್ರ ಪೂಜೆ ಮಾಡ್ತೇವೆ, ವಾಲಿ ಅರ್ಜುನ ಪೂಜೆ ಮಾಡೋದಿಲ್ಲ. ವಾಯುದೇವರಾಗಲ್ಲ, ಅವತಾರ ರೂಪ ಪೂಜೆ ಮಾಡ್ತೇವೆ. ಇದು ಉಲ್ಟಾಪಲ್ಟ. ಮತ್ತು ದೇವ್ರದ ಅವತಾರ ಪೂಜೆ ಮಾಡ್ತೇವೆ, ದೇವರಿಗೆ ಮೂಲ ರೂಪನೂ ಮಾಡ್ತೇವೆ ಅವತಾರ ರೂಪನೂ ಮಾಡ್ತೇವೆ, ವಾಯುದೇವರಿಗೆ ಅವತಾರ ರೂಪ ಮಾಡ್ತೇವೆ, ಬೇರೆ ಮೂಲ ರೂಪ ಮಾತ್ರ ಮಾಡ್ತೇವೆ. 3 ವ್ಯತ್ಯಾಸ ಇದೆ. ಯಾತಕ್ಕೆ ಅಂದರೆ ದೇವರಿಗೆ ರೂಪ ರೂಪಕ್ಕೆ ಭೇದ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ ಅವ್ರೇನು ಮಾಡ್ತೇವೆ. ವಾಯುದೇವರಿಗೆ ಯಾತಕ್ಕೆ ಹಾಗೆ ಮಾಡ್ತೇವೆ ಅಂದರೆ ಅವತಾರ ರೂಪದಲ್ಲಿ 3 ರೂಪದ ಶಕ್ತಿ ಇರೋದರಿಂದ ಇಲ್ಲಿ ಮಾಡಿ ಅಲ್ಲಿ ಬಂದೇ ಬರುತ್ತೆ, ಮತ್ತೆ ಹೋಗ್ಬೇಕು ಅಂತ ಅರ್ಥ. ಇದು ವಿಶೇಷ. ಉಳಿದ ದೇವತೆಗಳು ಯಾತಕ್ಕೆ ಮಾಡೋದಿಲ್ಲ ಅವತಾರ ರೂಪದಲ್ಲಿ ಅಂದರೆ ಮೂಲ ರೂಪದ ಶಕ್ತಿ ಅವರಿಗಿಲ್ಲ, ಹೆಡ್ ಕ್ವಾರ್ಟರ್ಸ್ ಬನ್ನಿ ಅಂತ ಕರೀತಾರೆ ಮತ್ತೆ ಅವರು. ಇವರೇನು ಮಾಡ್ತಾರೆ, ಇಲ್ಲೇ ಸಾಲ್ವ್ ಮಾಡಿಬಿಡ್ತಾರೆ, ಅದಕ್ಕಾಗಿ ಇಲ್ಲೇ ಪೂಜೆ ಮಾಡೋದು. ಬಹಳ ಜನಕ್ಕೆ ಒಳ್ಳೆ ಉತ್ತರ. ಹಾಂ ಹಾಂ, ಇಷ್ಟು ಹೇಳಿದ್ದೇನೆ ಅದೇನೆ, ಬೇಗ ನೆಸೆಸಿಟಿ ಇಲ್ಲೇ ಕೆಲಸ ಆಗ್ಬೇಕಾದ್ರೆ ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ. ಹೇಳಿಲ್ವಾ ತಂತ್ರಸಾರದಲ್ಲಿ ಉದ್ಯ ದ್ರವ್ಯ ಪ್ರಕಾಶ ನಿಮ್ಮ ಅಚ್ಚುತ ಆಗಿ ಹೇಳ್ಬಿಟ್ಟಿದ್ದಾರೆ ಮಂತ್ರ ಹೇಳ್ಬೇಕಾದ್ರೆ. ಈಗ ಅದು ಓದಿದ್ರೆ ಹೋದ್ರೆ ಫಿಗರ್ ಸಿಗೋದಿಲ್ಲ ಅಷ್ಟೇ, ಓದಿದ್ರೆ ಸಿಗುತ್ತೆ. ಯಾವ್ದು ಹನುಮಂತ ರೂಪ ಅದೇ ಹೇಳಿದ್ದೀಗ, ಎಲ್ಲರೂ ಕಂಪಲ್ಸರಿ ದೇವರು ಮಾಡಿರೋದು. ಮಧ್ವ ರೂಪ ಸನ್ಯಾಸ ರೂಪ ಆದ್ರಿಂದಾಗಿನೇ ಅದಕ್ಕೆ ಮಡಿಗಿಡಿ ಆಡಿ ಬೇಕಾಗತ್ತೆ. ಹನುಮಂತ ರೂಪ ಹಾಗಲ್ಲ, ಮನುಷ್ಯ ರೂಪನೇ ಎಲ್ಲ ಆದ್ರಿಂದ ಯಾರು ಬೇಕಾದ್ರೂ ಮಾಡ್ಬೋದು. ಆ ರೀತಿ ಮಾಡಿಬಿಟ್ಟಿದ್ದೆ ಎಲ್ಲರೂ ಮಾಡ್ತಾರೆ. ಅಬೇಕ ಪ್ರೆಸಿಡೆಂಟ್ ಮಾಡ್ತಾರೆ ಅಂದ್ರೆ ಉಳಿದವ್ರು ಮಾಡೋದೇನು ಹೋಗ್ತಾರೆ ಅವರಿವರೆಲ್ಲ ಅಲ್ಲಿವರೆಗೆ ಹೋಗಿದೆ ಅಲ್ಲ. ಏನ ಆ ಶಾಪ ಯಾತಕ್ಕದ? ಲೋಕದೃಷ್ಟಿ ಶಾಪ. ಕೃಷ್ಣನಿಗೆ ಗಾಂಧಾರಿ ಶಾಪ ಐತೆ, ಲೆಕ್ಕಕ್ಕೆ ಬಂತ ಅದು. ಶಾಪ ಇರೋದು ಹೌದು, ಎಫೆಕ್ಟ್ ಮಾಡ್ತಾ ಇಲ್ಲ. ಅವ್ರಿಗೆ ಶಾಪ ಕೊಟ್ಟರೆ ಏನಾಯ್ತದ? ಏಕಾಶಿ ಉಪವಾಸ ಮಾಡಿರಿ, ಉಪವಾಸ ಬಿದ್ದರು ಅಂತ ಹೇಳ್ದಾಗಾಯ್ತು. ಏನಾಯ್ತು ಅಲ್ಲಿಗೆ? ಹೇಗೂ ಮಾಡ್ತಿದ್ದ ಶಾಪ ವೇಸ್ಟ್ ಅದ ಅಷ್ಟೇ. ಅವ್ರಿಗೆ ಯಾವ ಹತ್ತಾರು ರೂಪಾಯಿ 3 ರೂಪಾಯಿ ಬೇಕೇ ಇಲ್ಲ ಅವರಿಗೆ. ಶಾಪ ಕೊಟ್ಟರು ಪುಣ್ಯ ಹೋಯ್ತು ಅಷ್ಟೇ ಅವರಿಗೆ, ಪುಣ್ಯ ಹೋಯ್ತು ಅಷ್ಟೇ ಹೊರತು ಇವ್ರಿಗೆ ಏನಾಗಲಿಲ್ಲ. ಅದು ಅನೇಕ ತಿಳ್ಕೊಳ್ಳದೆ ಶಾಪ ಕೊಟ್ಟಿದ್ದಾವೆಲ್ಲ ಕೂಡ. ಶಾಪ ಇರೋದು ಹೌದು, ಫಂಕ್ಷನ್ ಮಾಡಿ ಸುಳ್ಳು. ಇವತ್ತು ದೇವರಿಗೆ ನಿತ್ಯ ಶಾಪ ಹಾಕ್ತೀನಿ. ಅವ್ರು ನೀರು ಬರ್ದವಾದ್ರೆ ದೇವ್ರಿಗೆ ಫಸ್ಟ್ ಯಾರು ಬೈಯೋದು? ದೇವ್ರೇ ಬೈಯೋದು ಫಸ್ಟ್. ಏನಲ್ಲ ದೇವ್ರಿಗೆ ಆಗೋದ ಯಾರು ಗತಿ ಏನಾಗ್ತಿತ್ತು? ಅದೇನಿಲ್ಲ. ಅದು ಶಾಪ ಅಫೆಕ್ಟ್ ಆದಾಗ ಮಾತ್ರ ಶಾಪ ಅಂತ ಕರಿಬೇಕು. ಇಲ್ಲವರು ಏನಂತ ಕರೀತಾರೆ ಅದನ್ನ? ಬರೀ ನಿಂದೆ ಅಷ್ಟೇ. ಸರ್ವ ದುರ್ಮತ ಭಂಜಕಾನಾಂ ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತೈವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ. ನೆಕ್ಸ್ಟ್ ದ್ವಾತ್ರಿಂಶ ಲಕ್ಷಣೋಪೇತಾನಾಂ. ಆಚಾರ ಮತ್ತೊಂದು ಮಹಿಮೆ. ಎಲ್ಲ ರಾಯ ಸಮೂಹ ಮಾಡ್ತಾರೆ ಅಂದರೆ ಇದೊಂಥರ ವಾಯುಗದ್ದೆ ಆಗಿದೆ. ಪ್ರಾತಃ ಸಂಕಲ್ಪ ಅಂದರೆ ವಾಯುಗದ್ದೆನೆ. ನಾವು ವಾಯುಸ್ತುತಿಯನ್ನು ಪ್ರೋತ್ಸಾಹ ಉದ್ದಾಗ ಆಗುತ್ತೆ ಅಷ್ಟೇ. ದ್ವಾತ್ರಿಂಶ ಲಕ್ಷಣೋಪೇತಾನಾಂ. ವಾಯುದೇವರು 32 ಅಷ್ಟೇ ಎಲ್ಲರಿಗೂ ಗೊತ್ತು. ಅವತಾರದಲ್ಲೂ ಇದೆ, ಅದನ್ನು ಹೇಳಬೇಕಾಗಿದೆ ಅವರಿಗೆ. ಅವತಾರದಲ್ಲೂ ವಾಯುದೇವರಿಗೆ ಏನಿದೆ? 30. ರುದ್ರದೇವರಿಗೆ ಮೂಲದಲ್ಲಿ 28 ಲಕ್ಷಣ ಇದೆ. ಅವತಾರದಲ್ಲಿ ಇರಬೇಕು ಅಂತ ನಿಯಮ ಇಲ್ಲ. ವಾಯುದೇವರಿಗೆ ಮಾತ್ರ ಏನಾಗಿರುತ್ತೆ? ಅವತಾರದಲ್ಲಿರುತ್ತೆ. ಭಾರಿ ವಿಶೇಷ ಅಂಶ ಇದನ್ನು ತಿರುಗುಮಂಡಿತ ಆಚಾರ್ಯ ಬರೀತಾರೆ. ಕಣ್ಣಾರೆ ಕಂಡು ಹೇಳ್ತೇನೆ ಅಂತ ಹೇಳ್ತಾರೆ. ಪ್ರತ್ಯಕ್ಷಮೇವ ಚೈತಲ್ ಲಕ್ಷಣಂ ದೃಶ್ಯತೆ ಭಗವತಿ ಭಾಷ್ಯಕಾರೇ. ಇದು ಅವ್ರ ಮಾತು. ಪ್ರತ್ಯಕ್ಷ ಕಾಣ್ತೇವೆ ನಮ್ಮ ಗುರುಗಳಲ್ಲಿ ಅಂತ ಹೇಳಿದಾಗ ಸತ್ಯವಾದ ಮಾತು. ದ್ವಾತ್ರಿಂಶ ಲಕ್ಷಣೋಪೇತಾನಾಂ ತಥಾ ಸಮಗ್ರ ಗುರುಲಕ್ಷಣೋಪೇತಾನಾಂ. ದ್ವಾತ್ರಿಂಶ ಲಕ್ಷಣ ದೇವತಾ ಲಕ್ಷಣ, ಗುರುಲಕ್ಷಣ ಹಾಗೆ ಇದೆ. ಗುರುಗಳಿಗೆ ಎಷ್ಟು ಲಕ್ಷಣ ಇರಬೇಕು ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ. ಅಸಂಶಯ ಅಸಂಶಯ ಚಿತ್ ಗುರುಕ್ತೋ ಮನೀಷಿವಿ. ಒಂದು ಸಂಶಯ ಇರಬಾರದು ಗುರುಗಳಿಗೆ. ಇದ್ರೂ ಕೂಡ ಅವ್ರು ಏನಾಗೋದಿಲ್ಲ, ಪರ್ಫೆಕ್ಟ್ ಗುರುಗಳಾಗೋದಿಲ್ಲ. ಅಶೇಷ ಸಂಶಯ ಚಿತ್, ಮತ್ತು ಯಾರಿಗೆ ಸಂಶಯ ಇಲ್ಲ ಇನ್ನೊಬ್ಬ ಸಂಶಯ ತೆಗೆದುಹಾಕ್ತಾರೆ, ಎರಡಿರಬೇಕು. ಅವರಿಗೆ ಸಂಶಯ ನಾನೇನೂ ಗೊತ್ತು, ನಿಮಗೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಐ ಕ್ಯಾನ್ ಡೂ ಬಿಟ್ ಐ ಕ್ಯಾನಾಟ್ ಎಕ್ಸ್ಪ್ಲೇನ್ ಅಂತ ಹೇಳ್ತಾರೆ. ಕೆಲವರು ಮಾಡಿ ತೋರಿಸ್ತಾರೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಕಾಂಪೌಂಡ್ ಫಸ್ಟ್ ಕ್ಲಾಸೇ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡಿದ್ರೆ ಮಾಡೋಕೆ ಬರೋದಿಲ್ಲ ಅವರಿಗೆ. ಡಾಕ್ಟ್ರ್ ಹೇಳ್ತಾರೆ ಅವ್ರಿಗೆ ಮಾಡೋಕ್ಕೆ ಬರೋದಿಲ್ಲ, ಬರಬೇಕು ನಿಯಮ ಇಲ್ಲ, ಕೆಲವರು ಬರಬಹುದು. ಬಟ್ ಎರಡೂ ಇರೋದು ಏನದು? ಪರ್ಫೆಕ್ಷನ್. ಅದು ಆಚಾರ್ಯರಿಗೆ ಏನಿದೆ? ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿ. ಯಾವ ಸಂಶಯನೂ ಅವರಿಗಿಲ್ಲ, ಎಲ್ಲರ ಸಂಶಯನೂ ತೆಗೆದಾಕ್ತಾರಾದ್ರಿಂದ ಸಮಗ್ರ ಗುರುಲಕ್ಷಣೋಪೇತಾನಾಂ ಅಸಂಶಯಾನಾಂ. ಅವರಿಗೇನಿಲ್ಲ. ಒಂದೊಂದು ಸರ್ತಿ ದೇವತೆಗಳು ಸಂಶಯ ಬಂದ್ಬಿಡುತ್ತಂತೆ ಕೆಲವು ಸಲ. ದೇವತೆಗಳಿಗೂ ಕೂಡ ಏನಾಯ್ತು? ಅಶ್ವತ್ಥಾಮರಿಗೆ ಏನಾಯ್ತು? ಈಗ ಕೃಷ್ಣ ಮತ್ತು ಪಾಂಡವರು ಕೌರವರ ಮಧ್ಯೆ ಯಾರ ಕಡೆ ಹೊರಟುಬಿಟ್ರು? ಅವರು ಕೌರವ್ರ ಕಡೆ. ಕನ್ಫ್ಯೂಷನ್ ಅವ್ರಿಗೆ ಬಂದಿತ್ತು. ಆ ರೀತಿ ಸುಗ್ರೀವನಿಗೂ ವಾಲಿಗೂ ಕನ್ಫ್ಯೂಷನ್ ಬಂತು. ರಾಮದೇವರ ವಿರುದ್ಧ ಇಲ್ಲ ಪ್ರಸಂಗ ಬಂತು ಅನ್ಕೊಂಡ. ಅದ್ಯಾವುದೂ ಇಲ್ಲ ಇದು. ಅಸಂಶಯಾನಾಂ ಇದು ಭಾಳ ಇಂಪಾರ್ಟೆಂಟ್. ಇದು ನಮಗೆ ಎಷ್ಟು ಗೊತ್ತಿರುತ್ತೆ ಮತ್ತು ಎಷ್ಟು ಮುಖ್ಯನೋ, ಗೊತ್ತಿದ್ರೆ ಕ್ವಾಲಿಟಿ ಬಹಳ ಮುಖ್ಯ. ಎಲ್ಲ ಗೊತ್ತು ಎಲ್ಲ ಡೌಟೇ ಪೂರ್ತಿಯಾಗಿ. ಏನು ಉಪಯೋಗ ಅದರಿಂದ? A to Z ಡೌಟ್ಗಳು ಹಾಗಿರಬಾರ್ದು. ಎಷ್ಟು ಗೊತ್ತಿರುತ್ತೆ ಅದು ಹೇಗಿರ್ಬೇಕದು? ಹರಿ ಸರ್ವೋತ್ತಮ, ಹರಿಯೇ ಸರ್ವೋತ್ತಮ, ಮತ್ತೊಂದು ಕನ್ಫ್ಯೂಷನ್ ಇರಬಾರ್ದು ಅದರೊಳಗೆ. ಹರಿ ಸರ್ವೋತ್ತಮ ಅಂತ ಹೇಳ್ತಾರೆ ಅಂತ ಆಗಬಾರ್ದು. ಹಾಂ, ಹರಿ ಸರ್ವೋತ್ತಮ ಅಂತ ಹೇಳ್ತೇವೆ, ಉಕ್ಕುವ ತುಪ್ಪಕ್ಕೆ ಕೈ ಉಕ್ಕುವೆ, ನಾನು ರೀತಿ ಹೇಳಬೇಕು. ಅದು ಜ್ಞಾನ ಅಂತ ಕರೀತಾರೆ. ಈಗ 1ನೇ ಕ್ಲಾಸ್ ಹುಡುಗ 4ನೇ ಕ್ಲಾಸ್ ಇರೋ ಅಂತ ಹೇಳಿಬಿಡ್ತಾರೆ. ಅದು ಜ್ಞಾನಿ ಅಂತ ಕರೀತಾರೆ. ಹೇಗೆ ಬಿಸಿ ಹೇಳಿದ್ದು ಅಂದ್ಬಿಡ್ತಾನೆ ತಕ್ಷಣ ಅವನು. ನಾನು ಹೇಳಿದ್ದು ಅಂತ ಹೇಳೋದಿಲ್ಲ. ಅದು ದೊಡ್ಡವ್ರು ಹೇಳುತ್ತಾರೆ, ಪ್ರೊಫೆಸರ್ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ದು ಅಂತ ಹೇಳಲ್ಲ. ಐ ಪ್ರೂವ್ ಇಟ್ ಅಂತ ಹೇಳ್ತಾನೆ. ಹಾಗಿರಬೇಕು. ಅದಕ್ಕೆ ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯ ಕ್ಷೇತ್ರೂಣಾಂ. ಇನ್ನೊಂದು ಬೇಕು. ಸಂಶಯ ಅವರಿಗೆಲ್ಲ ಸಂಶಯ ತೆಗಿಬೇಕಲ್ಲ. ಆಚಾರ ಸಂಶಯ ತೆಗಿತಾರೆ. ಎಷ್ಟು ಸಂಶಯ ತೆಗಿತಾರೆ? ಒಂದೆರಡು ಸಂಶಯ ಕೆಲವು ತೆಗಿಬಹುದು. ಅಶೇಷ ಸಂಶಯ ಕ್ಷೇತ್ರೂಣಾಂ, ಎಲ್ಲ ಸಂಶಯ ತೆಗೆದು ಹಾಕ್ಬಿಡೋದು. ಒಂದು ಸಂಶಯ ಇರಬಾರ್ದು. ಯಾರಿಗೆ ಎಷ್ಟೋ ದಿನಕ್ಕೆ ಹೋಗಿಲ್ಲ ಅಂತ ಕೇಳಿದ್ರೆ ಸ್ವಭಕ್ತ ಪಾಠ ಎಲ್ಲರಿಗೂ ಮಾಡೋದಿಲ್ಲ, ಕ್ಲಾಸ್ ಸ್ಟೂಡೆಂಟ್ಸಿ ಮಾಡ್ತಾರೆ, ಗೊತ್ತಾಯ್ತಾ? ಅದಕ್ಕೆ ತಮ್ಮ ಯಾರು ತಮ್ಮ ಸ್ವಭಕ್ತರು ಅಂತಿದ್ದಾರೆ ಅವರೆಲ್ಲ ಸಮಸ್ಯೆಯನ್ನು ತೆಗೆದುಹಾಕಿಬಿಡ್ತಾರೆ. ಒಂದು ಕಷ್ಟಪಟ್ಟು ತೆಗಿತಾರೆ ಅಂದರೆ ಪ್ರಸಾದ ಮಾತ್ರ ಏನು, ತಲೆ ಮೇಲೆ ಕೈ ಇಟ್ಟರೆ ಸಾಕು, ಎಲ್ಲ ಹೋಯಿತು, ಬಾಯಿ ಬಿಟ್ಟು ಹೇಳಲೇಬೇಕಾಗಿಲ್ಲ, ತಲೆ ಮೇಲೆ ಕೈ ಇಟ್ಟಷ್ಟು ಏನಾಗಿಬಿಡ್ಬೇಕು ಅಂತ ಎಲ್ಲ ಸಂಶಯ ಹೋಗಬೇಕು. ಅನುಗ್ರಹ ಮಾತ್ರದಿಂದ ಇದು ಕೆಪ್ಯಾಸಿಟಿ. ಸಂಶಯ ತೆಗೆಯೋದು ಬೇರೆ, ಎಲ್ಲ ಸಂಶಯ ತೆಗೆಯೋದು ಬೇರೆ, ಪ್ರಸಾದ ಮಾತ್ರಕ್ಕೆ ತೆಗೆಯೋದು ಬೇರೆ. ಪ್ರಸಾದನೂ ಮಾಡಿ ತೆಗಿತಾರಲ್ಲ, ಪ್ರಸಾದ ಮಾಡಿದರೆ ಸಾಕು ಅಷ್ಟಕ್ಕೆ, ಹಿಂದೆ ಬರುತ್ತೆ ಅದೆಲ್ಲ ಕೂಡ. ಮಹಾಭಾರತ ಕಥೆಗಳೊಳಗೆ ಒಳ್ಳೆ ಶಿಷ್ಯರು ಪರೀಕ್ಷೆ ಮಾಡಿದ ಮೇಲೆ ಪಾಠ ಹೇಳಿಕೊಡ್ತಿದ್ದಿಲ್ಲ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರೆ ಅಪರೋಷ ಜ್ಞಾನಿ ಅವನು, ಅವರಿಗೆ ಹಾಗಿರ್ಬೇಕಾದ್ರೆ ಆಚಾರ್ಯಗೆ ಹಾಗಿರ್ಬೇಕು. ಎಲ್ಲರೂ ಪ್ರಸಾದ ಮಾತ್ರೇಣ ಅಶೇಷ ಸ್ವಭಕ್ತಾಶೇಷ ಸಂಶಯ ಕ್ಷೇತ್ರೂಣ ವಿಚಾರ ಮಾಡ್ತಾರೆ. ಕೆಲವರಿಗೆ ಮಾಡ್ತಾರೆ, ಕೆಲವರು ಎಲ್ರಿಗೂ ಮಾಡ್ತಾರೆ ಆಚಾರ್ಯ ವಿಶೇಷ ಅಂತ ಕೇಳಿದರೆ ಯಾರೇ ಬೇಕಾದ್ರೂ ಹಾಗೆ ಮಾಡ್ತಾರೆ. ಅದಕ್ಕೆ ಇದ್ರದ್ದು ಏನು ತಿಳ್ಕೊಬೇಕು ನಾವೀಗ, ವಾಯುಸ್ಥಿತಿ ಹೇಳ್ತಿದ್ದೇವೆ ಅಂತ ತಿಳ್ಕೊಬೇಡ. ಯಾರೋ ಪಾಠ ಬರ್ತಾರೆ, ಬಂದು ಹೇಳ್ಕೊಡ್ತಾರೆ, ಅವೆಲ್ಲ ಒಂದು ಪಾಯಿಂಟ್. ಅದು ಇನ್ನೊಂದು ಹಾಗೆ ಹೊಳಸ್ತಾರೆ, ಗೊತ್ತಾಯ್ತಿಲ್ಲ ಉತ್ತರ ಏನೋ ಪ್ರಾಬ್ಲಮ್ ಇತ್ತು, ನೋಡಿದ್ರೆ ಸಾಲ್ವ್ ಆಗೋತ್ತಾಗಲಿ, ವಾಯುಸ್ಥಿತಿ ಮುಗಿಸೋವತ್ತಿಗೆ ಅದು ಸಮಸ್ಯೆ ಕ್ಲಿಯರ್ ಆಗೋಯ್ತು. ಅದು ಕೂಡ ಏನದು ಪ್ರಸಾದ ಮಾತ್ರ. ಸೊ ಇನ್ನೊಬ್ಬರು ಕೇಳಿಸಿದ್ರು ಪ್ರಸಾದನೇ, ಹಾಗೆ ಹೇಳ್ತಿದ್ರು ಆದರೂ ಪ್ರಸಾದನೇ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಯಾವ ರೀತಿ ಮಾಡ್ತಾರೆ ಅವ್ರು ಹೇಳೋದು ಸಾಧ್ಯವೇ ಇಲ್ಲ, ಶಕ್ತಿ ಅವರಿಗಿದೆ. ಪ್ರಣವಾದಿ ಅಶೇಷ ವೈಷ್ಣವ ಮಂತ್ರೋದ್ಧಾರಕಾಣ ತಂತ್ರಸಾರ ಬರೆದವರು ಅಂತ ಅರ್ಥ. ಮಂತ್ರ ಅವರಿಗೆ ಗೊತ್ತಿದೆ, ಇನ್ನೊಬ್ರು ಹೇಳ್ಕೊಡ್ಬೇಕಲ್ಲ. ಪ್ರಣವಾದಿ ಅಶೇಷ ವೈಷ್ಣವ ಮಂತ್ರೋದ್ಧಾರಕಾಣ ತಂತ್ರಸಾರದಲ್ಲಿ ಪ್ರಣವ ಮಂತ್ರದಿಂದ ಪ್ರಾರಂಭ ಮಾಡಿ ಎಲ್ಲ ವೈಷ್ಣವ ಮಂತ್ರಗಳನ್ನು ಕೂಡ ಉದ್ಧಾರ ಮಾಡಿದ್ದಾರೆ. ಉದ್ಧಾರ ಮಾಡೋದಂದ್ರೇನು ಅದೊಂದು ಪ್ರಶ್ನೆ. ಮತ್ತೆ ಓಂ ನಮೋ ನಾರಾಯಣಾಯ ಇಷ್ಟು ಹೇಳಿದ ಮಂತ್ರ ಅಲ್ಲದು, ಓಂ ನಮೋ ಭಗವತೇ ವಾಸುದೇವಾಯ ಮಂತ್ರ ಅಲ್ಲದು. ಏನಾಗ್ಬೇಕು ಅದಕ್ಕೆ? ಧ್ಯಾನ ಶ್ಲೋಕ, ಅಂಗನ್ಯಾಸ, ಕರನ್ಯಾಸ, ಪ್ರಾಣ ಇದ ಮೇಲೆ ಅಕ್ಷರ ಮಂತ್ರಗಳು ಎಲ್ಲ ಹೇಳಿದರೆ ಅದು ಮಂತ್ರ. ಅರ್ಥ ಆಯ್ತಾ? ಈಗ ಒಬ್ಬ ಎಲ್ಲ ಕೊಡೋದವ್ರ ಪ್ರಯೋಜನ ಇಲ್ಲ, ಕಂಪ್ಲೀಟ್ ಸೆಟ್ ಕೊಡಬೇಕು. ಎಲ್ಲ ಕೊಟ್ಟ ರಿಮೋಟೇ ಕೊಟ್ಟಿಲ್ಲ, ಏನು ಮಾಡ್ತಾ ಇತ್ತಂದ ರೇಡಿಯೋ ತಂದ ರಿಪೋರ್ಟ್ ಕೊಟ್ಟೇ ಇಲ್ಲ ಮನೆಗೆ, ಮತ್ತೆ ಹೋಗ್ಬೇಕು ವಾಪಸ್ ಉಳ್ಕೊಂಡು. ಮತ್ತಿನೊಂದು ಯಾರೋ ಬಿಟ್ಟ, ಹಾಗಾಗಬಾರ್ದು ಆಚಾರ. ಕಂಪ್ಲೀಟ್ ಟಿ ವಿ ಸೆಟ್ ಅಂದರೆ ಸೆಟ್ ಆಗೋ ಮಂತ್ರ ಸೆಟ್ ಸಮೇತ ಕೊಡಬೇಕಲ್ಲ, ತಿಳಿತಿಲ್ಲ. ಅದಕ್ಕೆ ಆಚಾರ ಮಂತ್ರೋದ್ಧಾರ ಮಾಡಿದ್ದಾರೆ, ಸೂರ್ಯ ಮಂತ್ರ ಹೇಳಬೇಕು. ಈ ರೀತಿ ಹೇಳಿದ್ರೆ ಸೂರ್ಯ ಮಂತ್ರ ಫಲ ಏನೋ ಮಳೆ ಬರುತ್ತಾಗಿ, ಆ ಸಿದ್ಧಿ ಅದು. ಇಲ್ಲಿ ಹೋದ್ರೆ ಉಪಯೋಗ ಇಲ್ಲ, ಎಲ್ಲ ಎಲೆಕ್ಟ್ರಿಷಿಯನ್ ಮಾಡಿ ಹೋಗ್ಬಿಟ್ಟ ಬಂದು ದುಡ್ಡಿಸ್ಕೊಂಡು ಸ್ವಿಚ್ ತೋರಿಸೋ, ಎಲ್ಲಿದೆ ಸ್ವಿಚ್ ಹೇಳ್ತಾ ಇರಲಿಲ್ಲ ಅವನು. ಸ್ವಿಚ್ ಹೇಳಿದ್ರೆ ಯಾವುದೇ ಹೇಳ್ತಾ ಇಲ್ಲ, ಬರೀ ರಿಪೇರಿ ಆಯಿತು ಅಂತ ಕೇಳಿದರೆ ಅವನು ಹಾಕಿದ್ರೆ ಬರುತ್ತೆ, ಎಲ್ಲ ಹೋಗ್ತಾರೆ ಹಾಕ್ತಾರೆ ಬಂದ್ಬಿಡುತ್ತೆ. ನಾವೇ ತೋರಿಸ್ಬೇಕು. ಅದು ಮಂತ್ರ ಉದ್ಧಾರ ಮಾಡೋದು ಬೇರೆ, ಮಂತ್ರ ಹೇಳೋದು ಬೇರೆ. ಮಂತ್ರೋಪದೇಶ ಮಾಡಿ ಗುರುಗಳಾಗಿಬಿಡ್ತಾರೆ, ಮಂತ್ರೋದ್ಧಾರ ಮಾಡ್ಬೇಕಾದ್ರೆ ಆಚಾರ ಮಾಡ್ಬೇಕು. ತಿಳಿತಲ್ಲ, ಮಂತ್ರದ ಫಾರಂ ಹೇಳ್ಕೊಡ್ಬೇಕು ಹೀಗಿರಬೇಕು ಅಂತೇಳಿ. ಇದು ಅರ್ಥ ಮಾಡಿಕೊಂಡ್ರೆ ಮಂತ್ರೋದ್ಧಾರಕ್ಕೂ ಮಂತ್ರಕ್ಕೂ ವ್ಯತ್ಯಾಸ ಇದೆ. ಆಚಾರ್ಯ ಏನು ಮಾಡಿದರು, ಎಲ್ಲ ಮಂತ್ರೋದ್ಧಾರಗಳನ್ನು ಮಾಡಿದ್ರು. ಈ ಕಪಿಲ ರೂಪ ಇದೆ, ಹೇಗಿದೆ ರೂಪ ಧ್ಯಾನ ಶ್ಲೋಕದಲ್ಲಿ ಗೊತ್ತಾಗೋದಿಲ್ಲ. ದತ್ತ ರೂಪ ಹೇಗಿದೆ, ಧ್ಯಾನ ಶ್ಲೋಕ ಬೇಕು ಅದಕ್ಕೆ, ಅದೆಲ್ಲ ಎಲ್ಲಿ ಸಿಗಬೇಕು? ಎಲ್ಲ ಒಂದು ಟೋಟಲಿ ಅನವೈಲಬಲ್ ಎಲ್ಲ ಕೂಡ. ಆಚಾರ್ಯ ಏನು ಮಾಡ್ತಾರೆ, ಎಲ್ಲವನ್ನು ತಿಳಿಸಿಕೊಡ್ತಾರೆ. ಅದಕ್ಕೇನಂತ ಹೇಳ್ತಾರೆ, ಅದಕ್ಕೆ ಮಂತ್ರೋದ್ಧಾರಕಾಣ. ಅಲ್ಲಿಗಿರಲಿ, ನಾಳೆ ದಿವಸ ಕಟ್ಟಿರುವ, ನಾಳೆ 8:00 ನಾಳೆ ಪಾಠ 8:00 ತಾನೇ ಇರೋದು. ನಾಳೆ 8:00 ನಾಳೆ ಶುರುವಾಗುತ್ತೆ, ನಾಡಿದ್ದು 8:00 ನಾಳೆ ನಾಡಿದ್ರೆ ಮುಗಿಬೇಕಿದೆ. ಮತ್ತೆ ಮೂರೇ ದಿವಸದ ಕಾರ್ಯಕ್ರಮ ಆದ್ದರಿಂದ ನಾಳೆ ಇವತ್ತು ಸ್ಲೋ ಆಗಿದೆ, ನಾಳೆ ನಾಳೆ ಸ್ವಲ್ಪ ಜಾಸ್ತಿ ಮಾಡಿ ಮುಕ್ತಾಯ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ.